ವಿಶ್ವೇಶಗುರುಮೀಶೇಷಂ ನಾರಾಯಣಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ ಅಶೇಷ ಗುಣಮ್ಯಾಗಣ್ಯಕಲ್ಯಾಣಗುಣಾಬ್ಧಿಂ ಪುರುಷೋತ್ತಮ ಪೂರ್ಣಬೋಧಾನಪಿ ಗುರೂನ್ ಯಾಕುರುವೇ ಮಾನಲಕ್ಷಣಂ. ಉಪಕ್ರಮ ಉಪಸಂಹಾರ ತದೈಕರೂಪಿ ಅಭ್ಯಾಸಪೂರ್ವತ ಫಲ ಅರ್ಥವಾದಾಶ್ಚ, ಇವಿಷ್ಟು ಕೂಡ ಯಾವುದಲ್ಲಿ ಸೇರ್ತಾ ಇವೆ? ಅನುಮಾನದಲ್ಲೇ ಹೊರತು ಪ್ರತ್ಯೇಕ ಪ್ರಮಾಣಗಳಲ್ಲ. ಪ್ರಮಾಣಗಳು ಹೌದು, ಪ್ರತ್ಯೇಕ ಪ್ರಮಾಣಗಳಲ್ಲ. ಕೆಲವನ್ನ ಪ್ರಮಾಣಗಳೇ ಅಲ್ಲ ಅಂತ ನಿರಾಕರಣೆ ಮಾಡ್ತಾರೆ, ಕೆಲವನ್ನ ಪ್ರಮಾಣಗಳು ಪ್ರತ್ಯೇಕ ಪ್ರಮಾಣಗಳಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಸ್ಪರ್ಶ ಮಾಡಿಕೊಂಡು ಯಾವ್ಯಾವದಕ್ಕೆ ಯಾವ್ಯಾವ ರೀತಿ ಸರಿಯಾದ ಉತ್ತರ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಈಗ ಉಪಕ್ರಮೋಪಸಂಹಾರೋ ಯಥಾಖಲು ಪಾಂಡವಾನಾಂ ಗೌರವಾಂತರ್ಭಾವೇಪಿ ಗೌರವೇಭ್ಯಃ ಪೃಥಗುಕ್ತಿ ದೃಷ್ಟಾಂತ ಕೊಡ್ತಾರೆ. ಸಾಕ್ಷಾತ್ ಏಕತ್ವಾಭಾವೇನ ಗೌರವೋಪದೇನ ತದತಿರಿಕ್ತ ಗ್ರಹಣ ತಥಾ ಪ್ರಕೃತಿಯೇಪೀತಿ. ಅದು ಉಪಪತ್ತಿ ವಿಶೇಷಾಹ. ಪಾಂಡವರು ಕೌರವರು ಒಂದೇ ವಂಶದವರೇ, ಆದರೂ ಕುರುಪಾಂಡವರು ಅಂತ ಕರಿತೇವೆ. ಹಾಗೆ ಇಲ್ಲೂ ಕೂಡ ಉಪಕ್ರಮೋಪಸಂಹಾರಾದಿಗಳೆಲ್ಲ ಯುಕ್ತಿಗಳೇ ಆಗಿದ್ದರೂ ಕೂಡ ವಿಶೇಷ ಯುಕ್ತಿಗಳೇ ಹೊರತು ಪ್ರತ್ಯೇಕ ಪ್ರಮಾಣಗಳಲ್ಲ. ಯಥಾಖಲು ಪಾಂಡವಾನಾಂ ಗೌರವಾಂತರ್ಭಾವೇಪಿ. ಪಾಂಡವರು ಕೌರವ ವಂಶದಲ್ಲಿ ಸೇರಿದ್ರು ಕೂಡ, ಕೌರವರು ಅಂತ ಹೆಸರು ಹೇಳಿದ್ರು ಅವ್ರಿಗೆ ಹೇಳಬೇಕಾದ್ರೂ ಕೂಡ ಗೌರವೇಭ್ಯ ಪೃಥಗುಕ್ತಿ ಕುರುಪಾಂಡವರು ಅಂತ ಕರಿಬೇಕಾದ್ರೆ ಹಾಗೋ ಹಾಗೆ ಕೌರವ ವಿಶೇಷತ್ವೇನ ಸಾಕ್ಷಾತ್ ಏಕತ್ವಾಭಾವೇನ. ಸಾಕ್ಷಾತ್ತಾಗಿ ಕೌರವರು ಅಂದ್ರೆ ಅಲ್ಲ, ಕೌರವ ವಂಶ ಸೇರ್ತವರು ಅಂದ್ರೆ ಹೌದು. ಆ ರೀತಿಯಲ್ಲಿ ಗೌರವೋಪದೇನ ತದತಿರಿಕ್ತ ಗ್ರಹಣಾತ್ ತಥಾ ಪ್ರಕೃತಿಯೇ ಪೀತಿ. ಅದೇ ರೀತಿಯಲ್ಲಿ ಉಪಯೋಗಿಸಬೇಕು ಎಂಬುದನ್ನು ತಿಳಿಸಿದರು. ಸಂತಾನ ಬೀಜಂ ಕುರುಪಾಂಡವಾನಾಂ, ರಾಯರು ಉಲ್ಲೇಖ ಮಾಡ್ತಾರೆ ಭಾಗವತ್ ಪುರಾಣದಲ್ಲಿ ಹೇಳಬೇಕಾದ್ರೆ ದ್ರೌಣ್ಯಸ್ತ್ರ ವಿಪೃಷ್ಟ ಬಿದಂ ಮದಂಗಂ ಸಂತಾನ ಬೀಜಂ ಕುರುಪಾಂಡವಾನಾಂ. ಬರೀ ಕುರುಣಾಮ್ ಅಂದ್ರೆ ಸಾಕಾಗ್ತಿತ್ತು, ಪಾಂಡವಾನಾಂ ಅಂದ್ರೆ ಸಾಕ್ತಾ ಇತ್ತು. ಕುರುಪಾಂಡವಾನಾಂ ಅಂತ ಯಾತಕ್ಕೆ ಅಂತ ಹೇಳಿದ್ರು ಕೇಳಿದರೆ, ಪಾಂಡವರು ಕೌರವರಲ್ಲಿ ವಂಶದಲ್ಲಿ ವಿಶೇಷರಾದವರು ಎಂಬ ಅರ್ಥದಿಂದ ಇಬ್ಬರನ್ನೂ ಗ್ರಹಣ ಮಾಡಿದ್ದಾರೆ. ಇಲ್ಲೂ ಕೂಡ ಹಾಗೇನೆ. ನಾನು ಏವಂ ಪೃಥಗುಕ್ತಿಂ ಅನ್ಯಥಾ ವ್ಯಾಖ್ಯಾಯ ಏಷಾ ಅನುಮಾನಾಂತರ್ಭಾವಾಂಗೀಕಾರೇ ಕೋ ಹೇತು ಇತ್ಯತಃ ಸಯೇವ ಸೋಪಪತ್ತಯೋ ಲಿಂಗಾನಿ. ಉಪಪತ್ತಿ ವಿಶೇಷಾ ಉಕ್ತ ಆಯಿತು. ಮನುಷ್ಯ ಬ್ರಾಹ್ಮಣ, ಬ್ರಾಹ್ಮಣ ಮನುಷ್ಯರಲ್ಲಿ ವಿಶೇಷ. ಬ್ರಾಹ್ಮಣ ಮನುಷ್ಯ ಅಂತ ಕರೆದರೆ ಬ್ರಾಹ್ಮಣ ಮನುಷ್ಯ, ಬ್ರಾಹ್ಮಣ ಪರಿವರಾಜಕ. ಆ ರೀತಿಯಾಗಿ ಉಕ್ತ ಇತಿ ಶೇಷ. ಯಥಾ ಉಪಕ್ರಮೋಪಸಂಹಾರೋ ಇತ್ಯತ್ರ ಉಪಪತ್ತೇ ಲಿಂಗತ್ವ ಮುಚ್ಚತೆ ತಥಾ ಉಪಕ್ರಮಾದೀನಾಮಪಿ ಅಥೋ ಯುಕ್ತ ಮುಕ್ತಂ. ಕಿಂ ಯಥಾ ಉಪಪತ್ತಿರ್ಲಿಂಗಂ ವ್ಯಾಪ್ತಿಫಲೇನ ಅರ್ಥ ಧೀ ಹೇತು ತಥಾ ಉಪಕ್ರಮಾದಯೋಪಿ ಯತ್ಯತ್ರ ಉಪಕ್ರಮ್ಯತೆ ತತ್ರ ಅಪವಾದಾಭಾವೇ ತತ್ ತಾತ್ಪರ್ಯಗೋಚರ ಇತ್ಯಾದಿ ವ್ಯಾಪ್ತಿಫಲೇನೈವ ಅರ್ಥಬೋಧಕಾಹ ಅಂತ ತೋರಿಸಿಕೊಟ್ರು. ಉಪಕ್ರಮ ಹೇಗೆ ಯುಕ್ತಿ ಆಗುತ್ತೆ ಅಂದರೆ ಯತ್ರ ಯತ್ ಉಪಕ್ರಮ್ಯತೆ ಯಾವುದು ಯಾವುದನ್ನು ಉಪಕ್ರಮ ಮಾಡ್ತಾರೋ ತತ್ರ ಅಪವಾದಾಭಾವೇ ಏನಾದರೂ ಕೂಡ ಎಕ್ಸೆಪ್ಷನ್ ಬರದೇ ಹೋದರೆ ಆಪತ್ತುಗಳು ಬರದೇ ಹೋದರೆ ತತ್ ತತ್ತಾತ್ಪರ್ಯ ಗೋಚರ ಅದು ಅದನ್ನೇ ತಿಳಿಸುತ್ತೆ ಅಂತ ಅರ್ಥ. ಒಂದು ಬಸ್ ಯಾವ ಕಡೆ ತಿರುಗುತ್ತೆ ಮೈಸೂರು ಕಡೆ, ಮೈಸೂರಿಗೆ ಹೋಗುತ್ತೆ ಅಂತ ಅರ್ಥ. ಯಾಕೆ ಉಪಕ್ರಮ ಯಾವ ಕಡೆ ಡೈರೆಕ್ಷನ್ ಹೋಯ್ತಲ್ಲ ಆ ಕಡೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ. ಕೆಲವು ಸತ್ತಿ ಏನಾಗುತ್ತೆ, ಹೋಗೋದು ಅಂದೇ ಕಡೆ ಹೋಗುತ್ತೆ, ಯಾಕೆ ಯಾವುದು ರೋಡ್ ಡೈವರ್ಷನ್ ತೊಗೊಂಡಿರ್ತಾರೆ, ಹೀಗೆ ಮತ್ತೆ ವಾಪಸ್ ಹೋಗ್ತಾರೆ ಅಷ್ಟೆ. ಅದಕ್ಕೆ ಅಪವಾದಾಭಾವ ಅಂದ್ರೇನು, ಯಾವುದೇ ಒಂದು ಪ್ರಬಲ ಅಡ್ಡಿ ಆತಂಕ ಇಲ್ಲದೆ ಹೋದರೆ ಯಾವ ದಿಕ್ಕಿ ಬಸ್ ತಿರುಗುತ್ತೋ ಆ ದಿಕ್ಕಿಗೆ ಹೋಗುತ್ತೆ ಅಂತ ಹೇಗೆ ಅರ್ಥನೋ ಉಪಕ್ರಮನೂ ಹಾಗೇನೆ. ಉಪಕ್ರಮ ಆರಂಭದ್ದನ್ನೇ ಕೊನೆಯವರೆಗೂ ಮೇಂಟೈನ್ ಮಾಡ್ತಾರೆ. ಉಪಸಂಹಾರ ಕೂಡ ಎಲ್ಲಿಂದ ಶುರುವಾಗುತ್ತೋ ಅದೇ ದಿಕ್ಕಿನಲ್ಲಿ ಮುಂದುವರೆದು ಮುಟ್ಟುತ್ತೆ. ಆದ್ದರಿಂದ ಉಪಕ್ರಮವೂ ಯುಕ್ತಿನೇ, ಉಪಸಂಹಾರವೂ ಯುಕ್ತಿನೇ. ಇತ್ಯಾಹ ತಯೇವೇತಿ ಏತೇನ ಆಗಮಾಂತರ್ಭಾವೋ ವಿಪರಾಸ್ತಃ. ಆಗಮದಲ್ಲಿ ಸೇರಿಸ್ಬೋದು ಅಂದ್ರೆ ಆಗಮದಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ. ಯಾತಕ್ಕೆ ಆಗಮ ಅಂದ್ರೆ ಏನು, ಯುಕ್ತಿ ಉಪಯೋಗಿಸೋದಿಲ್ಲ. ಏನು ಉಪಯೋಗಿಸ್ತೇವೆ ಅಲ್ಲಿ, ಶಬ್ದಾರ್ಥ, ಶಬ್ದ ಶಬ್ದಾರ್ಥ ಉಪಯೋಗಿಸ್ತೇವೆ ಹೊರತು ಯುಕ್ತಿ ಉಪಯೋಗಿಸೋದಿಲ್ಲ. ವಿಷ್ಣು ಸರ್ವೋತ್ತಮ, ವಿಷ್ಣು ಸರ್ವೋತ್ತಮನಾದವನು. ಯುಕ್ತಿ ಇಲ್ಲ ಅಲ್ಲಿ, ವಾಕ್ಯ ಇರೋದೇ ಹಾಗೆ. ವಿಷ್ಣು ಸರ್ವೋತ್ತಮ ಯುಕ್ತಿ ಕೊಟ್ಟು ಪ್ರೂವ್ ಮಾಡೋ ವಿಷಯ ಬೇರೆ, ಬಟ್ ವಿಷ್ಣು ಸರ್ವೋತ್ತಮ ಆಗಮಕ್ಕೆ ಏನರ್ಥ, ವಿಷ್ಣು ಸರ್ವೋತ್ತಮ ಅಷ್ಟೇ ಅರ್ಥ. ವ್ಯಾಪ್ತಿ ಪ್ರಶ್ನೆ ಇಲ್ಲ ಅಲ್ಲಿ. ಇಲ್ಲಿ ವ್ಯಾಪ್ತಿ ಇಟ್ಕೊಂಡು ಹೇಳೋದ್ರಿಂದ ಇದನ್ನ ಆಗಮದಲ್ಲಿ ಸೇರಿಸ್ಕೊಡುದು. ಆಗಮಗಳನ್ನು ಅರ್ಥ ಮಾಡಕ್ಕೆ ಉಪಕ್ರಮಾದಿಗಳನ್ನು ಹೇಳೋದ್ರಿಂದ ಆಗಮದಲ್ಲಿ ಸೇರೋದಲ್ಲ. ಏತೇನ ಆಗಮಾಂತರ್ಭಾವೋಪಿ ಪರಾಸ್ತಃ ನಹಿ ಆಗಮವತ್ ವ್ಯಾಪ್ತಿ ಮನಪೇಕ್ಷ ಬೋಧಕ ಏತೇ ಅನುಭೂಯಂತೆ. ಆಗಮದಲ್ಲಿ ವ್ಯಾಪ್ತಿಯನ್ನು ನೋಡೋದಿಲ್ಲ, ನಾವು ಅರ್ಥವನ್ನು ನೋಡ್ತೇವೆ ಅಷ್ಟೇ. ಯುಕ್ತಿಯಲ್ಲಿ ಏನು ಮಾಡ್ತೇವೆ, ಯುಕ್ತಿಯಲ್ಲಿ ಯಾವಾಗಲೂ ಕೂಡ ವ್ಯಾಪ್ತಿಯನ್ನು ನೋಡ್ತೇವೆ, ಅದು ಬಹಳ ಇಂಪಾರ್ಟೆಂಟ್. ಎಲ್ಲಿ ಕಾನ್ಸೆಪ್ಟ್ ಆಫ್ ವ್ಯಾಪ್ತಿನ ಅಪ್ಲೈ ಮಾಡ್ತೇವೋ ಅಲ್ಲೆಲ್ಲ ಏನನ್ನು ಹೇಳಬೇಕು, ಅನುಮಾನ ಅಂತ ಹೇಳಬೇಕು. ತೇಷಾಂ ಆಗಮಾರ್ಥ ವಿಷಯತ್ವ ಜ್ಞಾಪನಾರ್ಥೋ ಯೋಗ ವಿಭಾಗ. ಅವೆಲ್ಲ ಕೂಡ ಆಗಮಾರ್ಥವನ್ನು ಹೇಳಿಕೊಳ್ಳಕ್ ಹೊರಟಿರೋದ್ರಿಂದ ಮೂಲತಃ ಯುಕ್ತಿಗಳೇ ಆಗಿವೆ ಅಂತ ತಿಳಿಸಿದೆ. ತಥಾಪಿ ಸಮಾಖ್ಯಾದೀನಿ ಪೃಥಕ್ ಪ್ರಮಾಣಾನಿ ಇಲ್ಲಿ ಇಲ್ಲಿದೆ ವ್ಯತ್ಯಾಸ. ಎಲ್ಲಿ ತೋರಿಸಿರೋಣಂತೆ ಅದರಲ್ಲಿರುತ್ತೆ. ಈಗ ಯಾವುದೇ ಒಂದು ಉಪಕ್ರಮ ಏನ್ ಮಾಡಿರ್ತಾರೆ, ಕೊನೆಗೆ ಪರ್ವತದಲ್ಲಿ ಅಗ್ನಿ ಇದೆ ಶುರು ಮಾಡಿದ, ಕೊನೆ ಮುಕ್ತ ಏನಂತ ಮಾಡ್ತಾನೆ, ಆದ್ರಿಂದ ಪರ್ವತದಲ್ಲಿ ಅಗ್ನಿ ಇದೆ. ಅರ್ಥ ಆಯ್ತಾ? ಏನು ಪ್ರಾರಂಭ ಮಾಡಿರ್ತಾನೋ ಅದು ಆರಂಭ, ಪ್ರತಿಜ್ಞೆ ಹೀಗಿದೆ ಅಂತ ಹೇಳಿ ಕೊನೆಗೆ ಏನು ಹೇಳ್ತಾರೆ, ಆದ್ರಿಂದ ಹೀಗಿದೆ ಅಂತ ಹೇಳ್ತಾರೆ. ಯಾವುದೇ ಥೀಸಿಸ್ ಶುರುವಾಗೋದ ಹಾಗೆ ಎಂಡ್ ಆಗೋದ ಹಾಗೆ, ಆದ್ರಿಂದ ಅದೇನಾಗಲಿಲ್ಲ, ವ್ಯತ್ಯಾಸ ಆಗಲೇ ಇಲ್ಲ. ಆದರೆ ಎಂಫಸಿಸ್ ಯಾವುದ್ರಲ್ಲಿ ಸಿಗುತ್ತೆ ಹೆಚ್ಚು ನಮಗೆ? ಉಪಕ್ರಮದಲ್ಲಿ ಸಿಗುತ್ತೋ, ಉಪಸಂಹಾರದಲ್ಲಿ ಸಿಗುತ್ತೋ? ಅದೇ ಹೆನ್ಸ್ ಆದ್ದರಿಂದ ಅಂತ ಹೇಳೋದ್ರಿಂದ ಒತ್ತಿದೆ, ಪರ್ವತದಲ್ಲಿ ಬೆಂಕಿ ಇದೆ ಅಷ್ಟೇ. ಆದ್ದರಿಂದ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳಿದಾಗ ಅದೇನಾಯ್ತು, ಇದನ್ನ ಅಫರ್ ಮಾಡೋದ್ರಿಂದ ಸ್ಟ್ರೆಂತ್ ಯಾವ್ದಕ್ಕೆ ಜಾಸ್ತಿ ಬಂತು? ಉಪಸಂಹಾರಕ್ಕೆ ಬಂತಷ್ಟೇ. ತಥಾಪಿ ಅದಿನ್ನು ಇಲ್ಲಿ ಕೆಲವು ವಿಷಯ ಬರುತ್ತೆ, ಇನ್ನೂ ಸ್ಪಷ್ಟ ಆಗುತ್ತಾಗ. ತಥಾಪಿ ಸಮಾಖ್ಯಾದೀನಿ, ಆಯಿತು, ಉಪಕ್ರಮ ಉಪಸಂಹಾರಾದಿಗಳನ್ನು ನೀವು ಯುಕ್ತಿಯಲ್ಲಿ ಅಂತರ್ಭಾವ ಮಾಡಿದಿರಿ, ಇನ್ನೂ ಕೆಲವಿದೆ ಅಂದ್ರೆ ಏನು ಮಾಡ್ತೀರಿ? ಈಗ ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ ಇವೆಲ್ಲ ಇದೆ. ಶ್ರುತಿ ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ, ಇಷ್ಟಿವೆ. ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ ಇಷ್ಟಿವೆ, ಇದನ್ನ ಎಲ್ಲಿ ಸೇರಿಸ್ತೀರಿ ಅಂತ ಪ್ರಶ್ನೆ ಬಂತು. ಇವು ಪ್ರತ್ಯೇಕ ಪ್ರಮಾಣ ಅಂತ ಕರಿಬಹುದು ಅಂದ್ರೆ ಇವು ಪ್ರತ್ಯೇಕ ಪ್ರಮಾಣಗಳಲ್ಲ. ತಥಾಪಿ ಸಮಾಖ್ಯಾದೀನಿ ಪೃಥಕ್ ಪ್ರಮಾಣಾನಿ ಸಂತೀತ್ಯತಃ ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನಾನಿ ಚ. ಇದು ಶ್ರುತಿನ ಬಿಟ್ಟು ಬಿಟ್ಟು, ಉಳಿದು ಯಾವುದ್ರಲ್ಲಿ ಸೇರಿಸಬೇಕು? ಶ್ರುತಿನ ಬಿಟ್ಟು ಅನುಮಾದಲ್ಲಿ ಸೇರಿಸಬೇಕು. ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನ, ಶ್ರುತಿ ಎಂಬ ಏನು ವೇದ, ಅದು ಯಾವುದ್ರಲ್ಲಿ ಸೇರಿಸ್ಬೇಕು? ಅದನ್ನ ಆಗಮದಲ್ಲಿ ಸೇರಿಸ್ಬೇಕು. ಆದ್ರಿಂದ ಅದನ್ನ ತಗೊಳ್ಳೋದೇ ಇದನ್ನು ಹೇಳಿದ್ರು ಅಷ್ಟೇ. ಅನುಮಾ ಇತಿ ಅನುಕರ್ಷಣಾರ್ಥ ಚಕಾರ ಚ ಅಂತ ಹೇಳಿದ್ರಿಂದ ಇವು ಕೂಡ ಅನುಮಾ ಅಂತ ಅಲ್ಲಿ ಸೇರಿಸ್ಕೋಬೇಕು. ಇದಿಷ್ಟು ಅನುಮಾನ, ಇವು ಕೂಡ ಅಂದಾಗ ಏನಾಯ್ತು ಅಲ್ಲಿಗೆ, ಅದು ಹಿಂದೆ ಸೇರಿಸ್ಬೇಕು. ಅವರೆಲ್ಲ ಬಂದರು, ಇವರು ಕೂಡ ಅಂತಷ್ಟ ಕೂಡ ಅಂಬುದು ಅಲ್ಲಿ ಬಂದರು ಅಂಬುದಕ್ಕೆ ಅನ್ವಯ. ಅರ್ಥತಃ ಶಬ್ ಸಾದ್ವಿಧ ಸಮಾಖ್ಯ ನಿರ್ಣೀತ ಸ್ಥಳೇ ಸಮಾನೋಕ್ತಿ ಸಮಾಖ್ಯ. ಈಗ ಸಮಾಖ್ಯ ಅಂದ್ರೆ ಏನು ಫಸ್ಟ್ ಅಂತರ್ಭಾವ ಮಾಡೋದು, ಆಮೇಲೆ ಸಮಾಖ್ಯ ಅಂದ್ರೇನು, ವಾಕ್ಯ ಅಂದ್ರೇನು, ಪ್ರಕರಣ ಅಂದ್ರೇನು, ಸ್ಥಾನ ಅಂದ್ರೇನು, ಇವೆಲ್ಲ ಬಹಳ ಅಂತರ್ಭಾವ ಮಾಡೋ ನೆಪದೊಳಗೆ ಅವನು ಡಿಫೈನ್ ಕೂಡ ಮಾಡ್ತಾರೆ. ಹಾಗಾದ್ರೆ ಅರ್ಥ ಏನು ಅಂತ ಹೇಳ್ತಾರೆ. ಸಮಾಖ್ಯ ನಿರ್ಣೀತ ಸ್ಥಳೀಯ ಸಮಾನೋಕ್ತಿ ಸಮಾಖ್ಯ, ಒಂದು ವಿಷಯ ನಿರ್ಣಯ ಆಗಿಬಿಟ್ಟಿದೆ. ಅದಕ್ಕೆ ಅಂಥದ್ದೇ ಇನ್ನೊಂದು ವಾಕ್ಯವನ್ನು ಕೊಟ್ಟ ಏನಂತ ಕರೀತಾರೆ ಅದನ್ನ, ಸಮಾಖ್ಯ. ಟೀಕಾರಾಯರು ಹೇಗೆ ಹೇಳಿದ್ದಾರೆ, ವ್ಯಾಸರಾಜರು ಹೇಗೆ ಹೇಳಿದ್ದಾರೆ, ವ್ಯಾಸರಾಜರ ವಾಕ್ಯಕ್ಕೆ ಏನಂತ ಕರೀತೇವೆ ಅವಾಗ, ಸಮಾಖ್ಯ. ಮತ್ತೆ ಶ್ರುತಿ ಹೇಗೆ ಹೇಳುತ್ತೆ, ಪುರಾಣ ಹೇಗೆ ಹೇಳುತ್ತೆ, ಸಮಾಖ್ಯ. ಶ್ರುತಿ ವಾಕ್ಯಕ್ಕೆ ಯಾವುದು ಸಮಾಖ್ಯ ಆಯ್ತು, ಈಗ ಪುರಾಣ ವಾಕ್ಯ ಸಮಾಖ್ಯ ಆಯ್ತು. ಗೊತ್ತಾಯ್ತಾ? ಅದು ಸಂವಾದ ಅಂತೀವಲ್ಲ, ಹಾಗೆ ಗೊತ್ತಾಯ್ತು. ಇನ್ನೊಂದನ್ನ ಅದೇ ರೀತಿ ಒಪ್ಪತಕ್ಕಂತಹ ಮಾತನ್ನ ಸಮಾಖ್ಯ ವಚನ ಅಂತ ಕರಿತೇವೆ. ವ್ಯಾಸರಾಜರು ಹೇಗೆ ಹೇಳುತ್ತಾರೆ, ದಾಸರು ಹೇಗೆ ಹೇಳುತ್ತಾರೆ, ಅದು ಸಮಾಖ್ಯ. ಮತ್ತೆ ಒಬ್ಬೊಬ್ರಿಗೆ ಹೇಳಿದ್ರು ಆಯ್ತು, ಇನ್ನೊಂದು ಪ್ರಮಾಣ ಕೊಟ್ಟರು ಆಯ್ತು, ಸಮಾಖ್ಯ ಅಂತ ಹೆಸರಿದೆ. ಅದಕ್ಕೆ ನಿರ್ಣೀತ ಸ್ಥಳೇ ಸಮಾನೋಕ್ತಿ, ನಿರ್ಣಯವಾದಂತಹ ವಿಚಾರದ ಬಗ್ಗೆ ಸಿಮಿಲರ್ ನಾವು ಪ್ರೂಫ್ ಕೊಟ್ಟಾಗ ಅದೇನಂತ ಕರೀತಾರೆ, ಸಮಾಖ್ಯ. ಸಾದ್ವಿವಿಧ, ಆ ಸಮಾಖ್ಯ ಎರಡು ವಿಧ, ಅರ್ಥತಃ ಶಬ್ದತೋಪೀತಿ, ಅರ್ಥತಃ ಸಮಾಖ್ಯ, ಶಬ್ದತಃ ಸಮಾಖ್ಯ. ಅದೇ ವರ್ಡಿಂಗ್ಸ್ ಉಪಯೋಗಿಸ್ಬಿಟ್ರೆ ಶಬ್ದತಃ ಸಮಾಖ್ಯ, ಅದೇ ನೋಡಿದ ಸೇಮ್ ವರ್ಣಿಂಗ್ ಕೂಡ ಇದೆ ನೋಡಿದ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥತಃ ಸಮಾಖ್ಯ, ಅರ್ಥತಃ ಸಮಾಖ್ಯ ಒಂದು ಒಂದು ಸರ್ಟಿಫಿಕೇಟ್ 20 ಜನ ಸೈನ್ ಮಾಡ್ತಾರೆ, ಸೇಮ್ ವರ್ಡಿಂಗ್ಸು ಸೈನ್ ಮಾಡ್ತಾರೆ. ಒಂದು ಗೊತ್ತಲ್ಲ ಈ ರೀತಿ ಬರೋದು, 1000 ಕಾಪಿ ಅಪ್ಲೈ ಮಾಡಿದ್ರು, ಯಾವುದೋ ಒಂದು ಸ್ಟ್ರೈಕ್ ಮಾಡಬೇಕಾಗಿದೆ, 100 ಕಾಪಿ ತೊಂದು ಹಾಕ್ತಾರೆ. 100 ಕಾಪಿ ಹಾಕೋ ಉದ್ದೇಶ ಒಂದೇ ಯಾಕೆ ಹಾಕೋದಿಲ್ಲ, 100,000 ಕಾಪಿ ಕಳಿಸಿದ್ರೆ ಏನು ಪ್ರಯೋಜನ ಇದೆ? ಪ್ರೆಷರ್ ಡೆವಲಪ್ ಆಗುತ್ತಾಗ ಒಬ್ಬನ ಲೆಟರ್ ಕಳಿಸಿದ್ರೆ ಒಬ್ಬನ 100 ದೊಡ್ಡ ಗುಂಪೇ ಇದೆ ಅಂತ ಆಗ್ತದೆ. ಸಮಾಖ್ಯ ಎಲ್ಲ ಅದೇ ಬರೆದಿದ್ದಾರೆ ಅಂತ ಇಟ್ಬಿಡೋದಿಲ್ಲ ಆ ಕಡೆಗೆ, ಅದೇ ಬರೆದ ಅಷ್ಟು ಜನ ಬರೆದಿದ್ದಾರೆ ಅಂದ್ಮೇಲೆ ಏನಾಗಿದೆ, ಈಗ ಇಲ್ಲಿ ನೀರು ನಿಂತು ಹೋಗಿದೆ, 15 ದಿನ ಬರ್ತಾ ಇಲ್ಲ, 1000 ಜನ ಸೈನ್ ಮಾಡಿದ್ರೆ ಏನು ಮಾಡ್ತಾರಾಗ, ಅಷ್ಟ ಅಟೆಂಡ್ ಮಾಡಿ ಒಬ್ರು ಕೊಟ್ಟರೆ ಅದೇ ಬಿಸಿ ಹಾಕ್ಬಿಟ್ಟಿರ್ತಾನೆ. 1000 ಜನಕ್ಕೆ ಕೊಟ್ಟಾಗ ಒಂದು ದೊಡ್ಡ ಹಿಂದೆ ಗುಂಪಿದೆ ಅಂತ ಗೊತ್ತಾಗ. ಸೇಮ್ ವರ್ಡಿಂಗ್ಸ್ ಎಲ್ಲ ಇದೆ, ಪರ್ಪಸ್ ಸರ್ವ್ ಆಗುತ್ತಾ ಇಲ್ಲ. ಈಗ ದೇರ್ಫೋರ್ ಆ ಹೇಳಿದ ಮಾಕೆ ನೋಡಿ, ಇವರು ಹೇಳ್ತಾರೆ ಅವರು ಹಾಗೆ ಹೇಳ್ತಾರೆ, ಇವರು ಹೇಳಿದ್ರು ಅವರು ಹಾಗೆ ಹೇಳ್ತಾರೆ, ಅದು ಸಮಾಖ್ಯ ಆಯ್ತು. ಅದೇ ವರ್ಡಿಂಗ್ಸ್ ಹೇಳಿಲ್ಲ, ನಾವು ಏನು ಹೇಳಿದ್ರಿ, ಈಗ ಸೇಮ್ ಲೆಟರ್ ಕೊಡಲಿಲ್ಲ, ಪ್ರಾಬ್ಲಮ್ ಹೇಗಿದೆ ಬರೋದಾಕ್ರಿ ಅಂತ ಹೇಳ್ಬಿಟ್ರು ಅಷ್ಟೇ. ಅವರು ತೋರಿಸ್ದೇ ಬರೋದು, ಸಮ ಅರ್ಥ ಒಂದೇ, ನೀರಿಲ್ಲ ಬರಬೇಕಷ್ಟೇ, ಬಟ್ ವರ್ಡಿಂಗ್ಸ್ ಚೇಂಜ್ ಆಗಿಬಿಟ್ಟಿದೆ. ಅದೇನದು, ಅರ್ಥತ ಸಮಾಖ್ಯ, ಮೀನಿಂಗ್ ಸೇಮ್, ವಿಷಯ ಒಂದಾದಾಗ ಅದು ಅರ್ಥತ ಸಮಾಖ್ಯ. ಶಬ್ದಗಳು ಸೊಂದೇ ಆಗಿಬಿಟ್ರೆ ಏನಂತ ಇರೋದನ್ನ, ಶಬ್ದತ ಸಮಾಖ್ಯ ಅಂತ ಹೇಳ್ಕೊಂಡು ವಿಷ್ಣು ಸರ್ವೋತ್ತಮ ಶ್ರುತಿ ಹೇಳಿತ್ತು, ಪುರಾಣ ವಿಷ್ಣು ಸರ್ವೋತ್ತಮ ಅಂತ ಹೇಳಿತ್ತು. ಅದು ಶಬ್ದತ ಸಮಾಖ್ಯ, ವಿಷ್ಣು ಸರ್ವೋತ್ತಮ, ಹರಿ ಸರ್ವೋತ್ತಮ ಅಂತ ಹೇಳಿದರು. ವಿಷ್ಣು ಹರಿ ಎರಡು ಒಂದೇ, ಅವಾಗ ಏನಾಯ್ತು, ಅರ್ಥತ ಸಮಾಖ್ಯ. ಇದು ಅರ್ಥ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಹೌದು. ಏನಾಯ್ತು ನೂರು ಅರ್ಥ ಹೇಳಿದ್ರೆ ಅರ್ಥತ ಸಮಾಖ್ಯ. ಎಲ್ಲ ಅರ್ಥಗಳು ಕೂಡ ಏನ್ ಹೇಳ್ತಾ ಇದೆ, ವಿಷ್ಣುವಿನ ಉತ್ತಮತ್ವನೇ ಹೇಳ್ತಾ ಇದೆ. ಅರ್ಥತ ಸಮಾಖ್ಯ ದೇವ್ರ ಬಗ್ಗೆ ಯಾವಾಗಲೂ ತಿಳ್ಕೊಂಡಿರ್ಬೇಕು. ದೇವ್ರ ಬಗ್ಗೆ ಏನ್ ಹೇಳಿದ್ರು ದೊಡ್ಡವನು. ಹೌದು, ಎಷ್ಟು ಅರ್ಥ ಮಾಡಿದ್ರು ಕೂಡ ಅರ್ಥದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಗ್ರೇಟ್ ಎಂಬ ಅರ್ಥ ಚೇಂಜ್ ಆಗೋದಿಲ್ಲ, ಅದು ಉಳ್ಕೊಂಡ್ಬಿಡುತ್ತದೆ. ಅರ್ಥದ ರೀತಿ ಬೇರೆ ಆಗಿರ್ಬೋದು, ಆದರೆ ಫಲಿತಾಂಶ ಏನಾಗಿದೆ ಅದು ಬಿಟ್ಟು ಸರ್ವೋತ್ತಮ ಅನೇಕ ರೀತಿ ಎಕ್ಸ್ಪ್ಲೇನ್ ಮಾಡಿದಾಗುತ್ತೆ ಅಷ್ಟೆ ಅರ್ಥ. ಅಲ್ಲೇನಾಯ್ತಾಗ ಮಾಯದು ಬೇರೆ ಅರ್ಥ ಮಾಡಿದಾಗ ಯಾವ ಪ್ರಕರಣದಲ್ಲಿ ಕನ್ಫ್ಯೂಷನ್ ಬರೋದನ್ನು ಅವಾಯ್ಡ್ ಮಾಡಿದಾಗಾಯ್ತು. ಆತ್ಮ ಮಾಯೆಯ ಪರಮಾತ್ಮ ಸೃಷ್ಟಿ ಮಾಡ್ದ, ನಾನು ಮಾಯಾ ಶಬ್ದಕ್ಕೆ ಅಜ್ಞಾನ ಅಂತ ಅರ್ಥ ಮಾಡಿಬಿಟ್ರೆ ಅಜ್ಞಾನ ಸೃಷ್ಟಿ ಮಾಡ್ದ ಅಂತ ಆಗಿಬಿಡೋದು. ಇಚ್ಛಾ ಅಂತ ಮಾಡ್ಕೊಂಡ ಕರೆಕ್ಟ್ ಸೆಂಟ್, ರಿಲೆವೆಂಟ್ ಮೀನಿಂಗ್. ಡಿಕ್ಷನರಿಯಲ್ಲಿ ಹತ್ತಿರ ಅನೇಕ ಅರ್ಥಗಳಿದ್ದಾಗ ನಾವು ಉಪಯೋಗಿಸ್ತಕ್ಕಂಥ ಒಂದು ಪ್ರಸಂಗದೊಳಗೆ ಯಾವಕ್ಕೆ ರಿಲೆವೆಂಟ್ ಆಗುತ್ತೋ ಅಂತ ತಗೊಳ್ಳೋದಕ್ಕೆ ಏನಂತಾರೆ, ಅದು ಬಹು ಅರ್ಥದ ಉಪಯೋಗ ಮಾಡೋದು. ಆದರೆ ಒಂದೇ ಪದಕ್ಕೆ ಅನೇಕ ಅರ್ಥಗಳನ್ನು ಹೇಳುತ್ತಾ ದೇವ್ರ ಬಗ್ಗೆ ಹೇಳಿದಾಗ ಏನಾಗುತ್ತದೋ, ಎಲ್ಲ ದೃಷ್ಟಿಯಿಂದ ದೇವ್ರು ದೊಡ್ಡವನು ಅಂತ ಹೇಳುತ್ತೆ ತಾತ್ಪರ್ಯ. ಅಲ್ಲಿ ಸಮಾಖ್ಯ ಅರ್ಥತಾ ಸಮಾಖ್ಯ. ಇದರಲ್ಲಿ ಹೇಳಿದ ಆಚಾರ ಗ್ರಂಥಗಳು 37 ವ್ಯಾಸರಾಜರು ಹೇಳಿದ್ದಾರೆ. ಗ್ರಂಥಾನ್ ಮಧ್ವಶ್ಚಕಾರಾಸೋ ಸಪ್ತತ್ರಿಂಶದ ಅಮಂತದೀಹಿ ವ್ಯಾಸರಾಜರು ಹೇಳಿದ್ದಾರೆ. ದಾಸರಾಯರು ಕೂಡ ಆರಾರು ಮೇರೊಂದು ಅಂತ ಹೇಳಿದ್ದಾರೆ. ಆರಾರು ಮೇರೊಂದು ಮೇಲೊಂದು ಅಂತ ಎಷ್ಟಾಯ್ತು, 37 ಆಯ್ತು ಸಮಾಖ್ಯ. ಬಟ್ ಇಲ್ಲಿ ಸಪ್ತತ್ರಿಂಶ ತಂದ್ರು ಆರಾರು ಮೇಲೊಂದು ಅಂದರು. ಸೆಪ್ತಿಂಗ್ಸ್ ಏನಾಗಿದೆ, ಇದು ವರ್ಡಿಂಗ್ಸ್ ಬೇರೆ ಇದೆ, ಬಟ್ ವಿಷಯ ಏನಾಗಿದೆ ಎರಡೂ ಒಂದೇ. 37 ಅದೇನದು ಅರ್ಥದ ಸಮಾಖ್ಯ. ಇತಿ ಅರ್ಥದ ಸಮಾಖ್ಯ ಶಬ್ದತೋಪಿ ಇತಿ ವಾಕ್ಯ ಮುಕ್ತಂ. ವಾಕ್ಯ ಅಂದರೆ ಮುಕ್ತ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಏನದು ಆಕಾಂಕ್ಷಾ ಸನ್ನಿಧಿ ಯೋಗ್ಯತಾವತಾಂ ಪದಾನಾಂ ಸಮೂಹ ವಾಕ್ಯಂ ಅಂತ ಹೇಳಿದ್ದಾರೆ. ವಾಕ್ಯ ಅಂದರೆ ಪದಗಳ ಸಮುದಾಯ. ಬರೀ ಪದಗಳು ಸುಮ್ಮನೆ ಸೇರಿಸ್ಬಿಟ್ರೆ ಆಗೋದಿಲ್ಲ, ಏನು ಕೊಡಬೇಕು ಅದಕ್ಕೆ ಒಂದು ಮೀನಿಂಗ್ ಬರಬೇಕು, ಒಂದು ಕಂಪ್ಲೀಟ್ ಸೆನ್ಸ್ ಸಿಗಬೇಕು. ಅದನ್ನು ವಾಕ್ಯ ಅಂತ ಹಿಂದೆ ಹೇಳಿದ್ರೆ ಮತ್ತೆ ಹೇಳಬೇಕಾಗಿಲ್ಲ. ಇನ್ನು ಪ್ರಕರಣ ಅಂದ್ರೇನು, ಕಯಾಚಿತ್ ಕದು ವಿವಕ್ಷಯ ಏಕಾರ್ಥಾವಚ್ಛಿನ್ನಂ ವಾಕ್ಯ ಜಾತಂ ಪ್ರಕರಣಂ. ಕಯಾಚಿತ್ ವಿವಕ್ಷಯ ಏಕಾರ್ಥಾವಚ್ಛಿನ್ನಂ ವಾಕ್ಯ ಜಾತಂ ಪ್ರಕರಣಂ. ಪ್ರಕರಣ ಅಂತ ನಮ್ಮಲ್ಲಿ ಭಾಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಕ್ರಮ ಅಂದರೆ ಕಾಂಟೆಸ್ಟ್ ಅಂತೀವಲ್ಲ, ಅದು ಕಾಂಟೆಸ್ಟಲ್ಲಿ ಅರ್ಥ ಮಾಡಬೇಕು. ಕಾಂಟೆಸ್ಟ್ ನೋಡಿದಾಗ ಒಂದು ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಅದೇ ಉತ್ತರ ಎಷ್ಟು ಎಕ್ಸಾಂಪಲ್ ನೋಡಿದ್ದೇವೆ. ಈಗ ಊಟಕ್ಕೆ ಕೂತಿದ್ದಾನೆ, ಸೈಂಧವಮಾನಯ ಅಂತ ಹೇಳಿದ. ಸೈಂಧವಮಾನಯ, ಸೈಂಧವ ಶಬ್ದ ಕೆಟ್ಟ ಅರ್ಥ ಇದೆ. ಸೈಂಧವ ಅಂತ ಹೇಳಿದ್ರೆ ಸಿಂಧು ದೇಶದವನು ಅಂತ ಅರ್ಥ ಇದೆ. ಸೈಂಧವ ಅಂದರೆ ಸಿಂಧು ದೇಶದ ಕುದುರೆ ಅಂತ ಅರ್ಥ ಇದೆ. ಸೈಂಧವ ಅಂದರೆ ಸೈಂಧವ ಲವಣ ಅಂತ ಅರ್ಥ ಇದೆ. ಊಟ ಕೂತ ಸೈಂಧವನ್ನು ತಗೊಳ್ಳಿ, ಕುದುರೆ ತಗೊಂಡ್ಬಿಟ್ಟು ಊಟ ಬಿಟ್ಟು ತಗೊಂಡ್ಬಿಡ್ತಾರೆ. ಇವರು ಒಳಗೆ ಆಚಾರ ಬಂತಂದು ಏನು ತರಬೇಕಾಗ ಅವನಿಗೆ, ಲವಣ ತರಬೇಕಾಗ. ಅದು ಒಳ್ಳೆ ಅಲ್ಲ, ಡ್ರೆಸ್ ಮಾಡಿಕೊಂಡು ಇಂಥ ಕೈ ಕಡ್ಗಡ್ಕೊಂಡು ಇದ್ದು ನಿಂತ್ಕೊಂಡಿದ್ದಾನೆ. ಸೈಂಧವ ಮಾನೆ ಅಂದ್ರೆ ಏನೀಗ, ಕುದುರೆ ತರಬೇಕು, ಉಪ್ಪು ತಂದುಬಿಟ್ರೆ ಬಜೆಟ್ ಆಗುತ್ತೆ. ಆಮೇಲೆ ಜಯದ್ರಥ ಸೈಂಧವನ್ನು ಕೊಂದ ಅಂತ ಹೇಳಿದಾಗ ಅರ್ಜುನ ಸೈಂಧವನ್ನು ಕೊಂದ, ಅಲ್ಲಿ ಉಪ್ಪು ಕೊಂದ ಅಂತ ಅರ್ಥನ, ಕುದುರೆ ಕೊಂದ ಅಂತ ಅರ್ಥನ, ಏನಲ್ಲಿ ಆ ಸಿಂಧು ದೇಶ ಅವರ ಜಯದ್ರಥನ ಕೊಂದ ಅಂತ ಅರ್ಥ. ಇವೆಲ್ಲ ಏನು ಪ್ರಕರಣ ಇದೆ, ಆ ಪ್ರಕರಣ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಅದಕ್ಕೇನಂತ ಕರೀತಾರೆ ಪ್ರಕರಣ, ಕಾಂಟೆಕ್ಸ್ಟ್. ಅನೇಕರು ಕಾಂಟೆಕ್ಸ್ಟ್ ನೋಡಿದ್ರೆ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಪಜೀತ ಆಗುತ್ತೆ. ಸಂದರ್ಭ ಅರ್ಥ ಮಾಡ್ಕೋ. ಇಲ್ಲಿ ದೇವರು ಆತ್ಮಮಾಯ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ವೈಭವ, ಅದು ಗ್ರೇಟ್ನೆಸ್. ಅದು ಅಜ್ಞಾನದ ಸೃಷ್ಟಿ ಮಾಡಿದ ಗ್ರೇಟ್ನೆಸ್ ಆಗುತ್ತೆ ಅದು ಅಲ್ಲ. ಏನರ್ಥ ಮಾಡಬೇಕಾಗ, ಇಚ್ಛೆಯಿಂದ ಸೃಷ್ಟಿ ಮಾಡಿದೆ, ಎಷ್ಟು ಸುಲಭ ಆಯ್ತಾಗ. ಮಾಯಾ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದರೂ ಕೂಡ ಪ್ರಕರಣ ಏನು ಮಾಡುತ್ತೀಗ, ಹೆಲ್ಪ್ ಮಾಡುತ್ತೆ ಯಾವುದು ಯಾವ ಅರ್ಥ ತಗೊಳ್ಬೇಕು ಅಂತೇಳಿ. ಇನ್ನು ಹರಿದೇವ ಪರ ಅಂತಿದೆ, ಹರಿ ಶಬ್ದಕ್ಕೆ 10 ಅರ್ಥ ಇದೆ. ಹರಿ ಅಂದರೆ ಕುದುರೆ ಅಂತ ಅರ್ಥ ಇದೆ, ಸಿಂಹ ಅಂತ ಅರ್ಥ ಇದೆ, ಕಪಿ ಅಂತ ಅರ್ಥ ಇದೆ, ಜಿಂಕೆ, ಏನೇನೋ ಅರ್ಥಗಳಿದೆ. ಆದರೆ ಅದರಲ್ಲಿ ಹರಿಹಿ ಸರ್ವತ್ವ ಏನು ಮಾಡಬೇಕಾಗ, ವಿಷ್ಣು ಅಂತ ಅರ್ಥ ಮಾಡೋದು. ಹರಿಹಿ ಜೀವೋತ್ತವ ಅಂತೀವಿ, ವಾಯು ಹರಿ ಶಬ್ದ ವಾಯು ಅಂತ ಅರ್ಥ ಇದೆ. ಅದಕ್ಕೆ ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಅಂತ ಹೇಳಬೇಕಾದ್ರೆ ಹರಿಪಾದ ಕಂಜ, ಹರಿಪಾದಕ್ಕೆ ಎರಡರ್ಥನೂ ಇದೆ. ಸರ್ವೋತ್ತಮನಾದ ಹರಿಪಾದ ಕಂಜ, ಜೀವೋತ್ತವರ ವಾಯುದೇವರ ಪಾದ ಕಂಜ, ಎರಡರ್ಥನೂ ತೊಳಕ್ಕೆ ಬರುತ್ತೆ, ಎರಡು ಅಕ್ಸೆಪ್ಟೆಡ್ ಅಲ್ಲಿ. ಆದರೆ ಕುದುರೆ ಬರ್ತದೊಳಗೆ ಬರೋದೇ ಇಲ್ಲ, ಅರ್ಥ ಆಯ್ತಾ. ಈಗ ಈ ರೀತಿ ಆಮೇಲೆ ಏನು ಮಾಡ್ತಾರೆ, ಈಗ ಗಜ ಹರಿ ರಥಗಳ ಸಮೇತ ಬಂದರು, ಗಜ ಹರಿ ರಥಗಳ ಸಮೇತ ಬಂದರು. ಹರಿ ಅಂದರೆ ಏನಾಯ್ತಾ ಇಲ್ಲ, ಈಗ ಕುದುರೆ ಅಂತ ಆಯ್ತಾ. ಇದೆಲ್ಲ ಯಾವುದರಿಂದ ಗೊತ್ತಾಗುತ್ತೆ ಅರ್ಥಗಳು, ಪ್ರಕರಣ ಕಾಂಟೆಕ್ಸ್ಟ್ ನೋಡಿದಾಗ ಅರ್ಥ ಆಗುತ್ತೆ. ಇದು ಪ್ರಕರಣ ಅಂತ ಕರೀತಾರೆ. ಕಯಾಚಿತ್ ವಿವಕ್ಷಯ, ಯಾವುದೋ ಒಂದು ಗೆಟ್ ಔಟ್ ಅಂತಂದ್ರು, ಯಾವ ಪ್ರಕರಣದಲ್ಲಿ ಅಂದ್ರೆ ಯೋಚನೆ ಮಾಡಬೇಕು. ಅರ್ಥ ಆಯ್ತಾ, ಯಾವ ಪ್ರಕರಣದಲ್ಲಿ ಅಂದ್ರು, ಓ ಈ ಪ್ರಕರಣ ಹಾಗಿದ್ರೆ ಬಿಟ್ಬಿಡು ಅಂತ ಅರ್ಥ. ಮಾತಿಗೆ ಏನರ್ಥ ಅದಕ್ಕೀಗ, ಆ ವಿಷಯ ಬೇಡ ಹಾಗಿದ್ರೆ ಮಾತು ನಿಲ್ಲಿಸು ಅಂತ ಅಷ್ಟೇ. ಒಂದು ಬೇರೆ ಇನ್ನೇನಲ್ಲ, ಬೇರೆ ಕಡೆ ಯಾವುದೋ ಪ್ರಸಂಗದಲ್ಲಿ ಅಂದ್ಬಿಟ್ರೆ ಕಾಂಟ್ಯಾಕ್ಟೇ ಬೇಡ ಅಂತ ಅರ್ಥ. ಕೆಲಸದ್ದು ಗೆಟ್ ಔಟ್ ಅಂದ್ರೆ ಕಾಂಟ್ಯಾಕ್ಟೇ ಬೇಡ, ಕೆಲಸದ ಈ ವಿಷಯ ಬೇಡ, ತಿಳಿತಾ. ಈ ಪ್ರಸಂಗ ಬಂದ್ರೆ ವಿ ಡಿಫೈನ್ ಅಲಾಟ್ ಅಂತ ಅರ್ಥ. ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಬರೋದಿಲ್ಲ. ಎಲ್ಲದಕ್ಕೂ ಒಂದೇ ಅರ್ಥ ಮಾಡ್ಕೊಂಡ್ಬಿಟ್ಟು ಏನಾಗುತ್ತಾಗ, ಅಪಾರ್ಥ ಬಿಡೋದು. ಹೋ ಮಣ್ಣು ತಿನ್ನೋ ಬಂದ್ಬಿಡ್ತಾರೆ. ಯಾವ ಪ್ರಕಾರ ಮಣ್ಣು ತಿನ್ನು ಅಂತ ಹೇಳ್ಬಿಟ್ಟು ಅದನ್ನು ಕೇಳಿ ಯಾತಕ್ಕೆ ಹೇಳಿದ್ರಪ್ಪ, ಏನೋ ಮಾಡಬಾರ್ದು ಮಾಡಲಿ ಅದಕ್ಕೆ ಅಂತಿದ್ದಾರೆ. ಮಣ್ಣು ತಿನ್ನು ಅಂತ ಕೆಟ್ಟ ಕೆಲಸ ಮಾಡಬೇಡ ಅಂತ ಅರ್ಥ. ಮಣ್ಣು ತಿನ್ನು ಅಂತ ಹೇಳ್ಬಿಟ್ರೆ ನನ್ನ ಊಟ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಕೇಳಿದರೆ ಆ ಅರ್ಥ ಅಲ್ಲ. ಅದಕ್ಕೆ ಅದಕ್ಕೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಅದಕ್ಕೆ ಅದು ಮಿಲ್ದ ಹೋದ್ರೆ ಆಗುತ್ತೆ, ಮೂರ್ಖತನ ಆಗಿಬಿಡುತ್ತೆ, ಏನೇನೋ ಆಗೋಗ್ಬಿಡುತ್ತೆ ಕೊನೆ. ಇತಿ ಮುಂದೆ ಇನ್ನೊಂದು ತಾದೃಶ್ಯಂ ಪ್ರಕರಣ ಜಾತಂ ಸ್ಥಾನಂ ಅಂತ ಮೂರ್ನಾಲ್ಕು ವಾಕ್ಯ ಪ್ರಕರಣ ಒಟ್ಟಿಗೆ ಸೇರಿಬಿಟ್ರೆ ಸ್ಥಾನ ಅಂತ ಕರೀತಾರೆ. ಸ್ಥಾನ ಟೋಟಲ್ ಕಾಂಟೆಕ್ಸ್ಟ್ ಇದ್ರೆ, ಒಂದು ವಾಕ್ಯ ಪ್ರಸಂಗ ಇದ್ರೆ ಅದು ಪ್ರಕರಣ ಅಂತ. ಪ್ರಕರಣಗಳ ಗುಂಪೆ ಎದ್ಬಿಟ್ಟಾಗ ಏನದು ಸ್ಥಾನ ಅಂತ ಕರೀತಾರೆ. ಪ್ರಸ್ಥಾನ ಪ್ರಸ್ಥಾನತ್ರಯ ಅಂತ ಕರಿಬೇಕಾದ್ರೆ ಸ್ಥಾನ ಅಂತ ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಅಲ್ಲಿ ಸ್ಥಾನ ಅಂದ್ರೆ ಅರ್ಥ ಬರುತ್ತೆ ಅದಕ್ಕೆ. ಏತೇಷಾಂ ಅನುಮಾನಿ ಅಂತರ್ಭಾವ ಉತ್ತಮೋಪನ್ನಂ, ಇವರು ಯಾವುದ್ರಲ್ಲಿ ಸೇರ್ತಾ ಇದೆ? ಉದಾಹರಣೆ ಏಕೋ ರುದ್ರೋ ನ ದ್ವಿತೀಯಾಯತಸ್ಥೆ, ಶ್ವೇತಾಸ್ತ್ರದ ಉಪನಿಷತ್ ಹೇಳ್ತಾ ಇದೆ. ಏಕೋ ರುದ್ರೋ ನ ದ್ವಿತೀಯಾಯತಸ್ಥೆ, ರುದ್ರ ಅಂತ ಏನಂತ ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಈಗ ಆರಂಭ ಹೇಳ್ತಾ ಇದ್ದಾರೆ. ಈಗ ಸೃಷ್ಟಿಯ ಪ್ರಾರಂಭದಲ್ಲಿ ಏಕೋ ರುದ್ರ ಅಂತ ಹೇಳಿದಾಗ ರುದ್ರದೇವರು ಅರ್ಥ ಮಾಡೋ ಬರೋ ಚಾನ್ಸೇ ಇಲ್ಲ. ಯಾತಕ್ಕೆ? ಕಾಂಟೆಕ್ಸ್ಟ್ ಆಗಿಲ್ಲ. ರುದ್ರದೇವರು ಬರೋದು ಯಾವಾಗ? ಸೃಷ್ಟಿ ಮುಗಿದು ಬ್ರಹ್ಮದೇವರು ಒಂದೇ ಅವರಿಂದ ಬರ್ತಾರೆ. ಸೊ ಇಲ್ಲಿ ಹೇಳಿದಾಗ ರುದ್ರ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು? ಇಷ್ಟು ಅಂತಾನೆ ಮಾಡಬೇಕು. ಪ್ರಕರಣ ಆ ಸೃಷ್ಟಿ ಆದಿ ಪ್ರಕರಣ ಇದು, ಅಂತ ಮಧ್ಯದ ಪ್ರಕರಣ ಅಲ್ಲ. ಆ ಪ್ರಕರಣ ಸರಿಯಾಗಿ ಅರ್ಥ ಆಗ್ಬಿಡುತ್ತೆ, ಕನ್ಫ್ಯೂಷನ್ ಆಯ್ತು. ಅರ್ಥ ಮಾಡೋ ಸ್ಕೋಪ್ ಎಲ್ಲಿದೆ? ರುದ್ರೋ ಬೋ ಶಿರಾಬೋ ವಿಷ್ಣು ಹೆಸರಿದೆ, ಆ ಅರ್ಥ ಮಾಡಿಬಿಡ್ಬೇಕು. ಇದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಯಾವ ಸಭೆಯೂ ಬರೋದಿಲ್ಲ. ಅದು ಆಚಾರ್ಯ ಏನು ಮಾಡಿದ್ರೆ? ಈಗ ತತ್ವಮಸಿನೇ ಇಟ್ಕೊಂಡು ಹೋಗಲಿ. ತತ್ವಮಸಿ ಯಾವ ಪ್ರಕರಣದಲ್ಲಿ ಮಾತಾಡ್ತಾನೆ ತಂದೆ? ಉದ್ದಾಲಕರು ಚೇತಗತೆ ಹೇಳ್ತಾ ಇದ್ದಾರೆ. ತತ್ವಮಸಿ ಶಬ್ದಕ್ಕೆ ಮೇಲ್ನೋಟದ ಅರ್ಥ ಏನಿದೆ? ಈಗ ನೀನು ಅವನಾಗಿದ್ದಿ ಅಂತ ಅರ್ಥ ಇದೆ. ಆದರೆ ಪ್ರಕರಣ ಏನಿದೆ? ಈಗ ಮಗ 12 ವರ್ಷ ಹೋಗಿದ್ದಾನೆ, ಓದಿ ವಾಪಸ್ ಬಂದಿದ್ದಾನೆ. ಬಂದವನು ನಮಸ್ಕಾರ ಕೂಡ ಮಾಡದೆ ನಿಂತುಬಿಟ್ಟಿದ್ದಾರೆ, ದುರಹಂಕಾರಿಯೇ ನಿಂತುಬಿಟ್ಟಿದ್ದಾರೆ. ಅವನು ಏನು ಮಾಡಬೇಕಾಗಿದೆ? ಈಗ ಅಹಂಕಾರನ ಕಡಿಮೆ ಮಾಡಬೇಕಾಗಿದೆ, ಅಹಂಕಾರ ತೆಗೆದುಹಾಕಬೇಕಾಗಿದೆ. ಆ ಹೊತ್ತಿನಲ್ಲಿ ಏನಂತ ಹೇಳಿದ್ರೆ ಅರ್ಥ ಶೂಟ್ ಆಗುತ್ತೆ. ತತ್ವಮಸಿ ಶಬ್ದಕ್ಕೆ ನಿನ್ನ ದೇವರು ಅಂದ್ರೆ ಏನಾಗ್ತಿತ್ತು? ಇನ್ನೂ ಅಗ್ರವೇಟ್ ಆಗೋಗೋದು ಅಹಂಕಾರ. ಹೌದು, ಇನ್ನೂ ಮೇಲೆ ಬಿಡ್ತಾ ಇದ್ದ. ಆದ್ರೆ ನೀನು ದೇವರಲ್ಲಯ್ಯ, ಅತತ್ವಮಸಿ, ನೀನು ದೇವರ ನೀನು, ನಾ ಕಷ್ಟ ಓದಿದ ಮಾತ್ರಕ್ಕೆ ಅಷ್ಟು ಗ್ರೇಟ್ ಆಗಿಬಿಟ್ಟಿ ಅಂತ ಹೇಳಿದ ತಕ್ಷಣ ಡೌನ್ ಆಗಿಬಿಡ್ತಾರೆ. ಅರ್ಥ ಆಯ್ತಾ? ಈಗ ಪ್ರಕರಣ ನೋಡ್ಬೇಕು, ಯಾವ ಪ್ರಕರಣದಲ್ಲಿ ಮಾತಾಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ನ್ಯಾಯಮೃತಾದಿಗಳಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ತತ್ವದಲ್ಲಿ ಆಚಾರ್ಯ ಹೇಳ್ತಾರೆ, ಇಲ್ಲ ತಿಳ್ಕೊಂಡಿದ್ದ ಅಪ್ಲೈ ಮಾಡೋದು. ಎಲ್ಲಿ ಪ್ರಕರಣ, ಯಾವ ಪ್ರಕರಣ ಏನು ಬಂದಿದೆ ಅದು ಅರ್ಥ. ಹಿಂದೂ ಮುಂದೆ ಏನು ಮಾಡಿಬಿಡ್ತಾರಾಗ? ಹಿಂದೂ ಮುಂದೆ ಅಪಾರ್ಥ ಆಗೋಗ್ಬಿಡುತ್ತೆ. ಏನು ಕಾಂಟೆಸ್ಟ್ ಇದೆ, ಔಟ್ ಆಫ್ ಕಾಂಟೆಸ್ಟ್ ಒಂದು ಸೆಂಟೆನ್ಸ್ ಹೇಳ್ಬಿಟ್ರೆ ತಪ್ಪಾಗುತ್ತೆ. ತಾದೃಶಂ ಪ್ರಕರಣ ಜಾತಂ ಸ್ಥಾನಂ ಏತೇಷಾಂ ಅನುಮಾನಿ ಅಂತರ್ಭಾವಾದ್ ಉತ್ತಮೋಪಪನ್ನಂ ಸಮಾಖ್ಯಾಯಾಃ ವಾಕ್ಯಾದೇಹೇ ಅವರತ್ವೇಪಿ ತದಾದಿತ್ವೇನ ಗ್ರಹಣಂ. ಸಮಾಖ್ಯಾಯಾಃ ವಾಕ್ಯಾದೇರ ಅವರತ್ವೇಪಿ ತದಾದಿತ್ವೇನ ಗ್ರಹಣಂ ಶ್ರುತಿರ್ಲಿಂಗಂ ಸಮಾಖ್ಯಾ ಚ ವಾಕ್ಯಂ ಪ್ರಕರಣ ತಥಾ ಇತಿ ಅವೀಕ್ಷಿತ ಕ್ರಮ ವಾಕ್ಯಂ ಅನುಸೃತ್ಯ ಕೃತಂ. ಇದು ಉಪಕ್ರಮಾದೀನಾಂ ತಾತ್ಪರ್ಯಲಿಂಗತ್ವಂ. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ಆ್ಯಕ್ಚುಲಿ ಸಮಾಖ್ಯ ಅನ್ನೋದೇನು? ವಾಕ್ಯಾದೇರ ಅವರತ್ವೇಪಿ ಶ್ರುತಿ ಲಿಂಗ ಸಮಾಖ್ಯಾದಲ್ಲಿ ಆಮೇಲೆ ಬರಬೇಕು ನ್ಯಾಯ. ಮೊದಲು ಯಾತಕ್ಕೆ ಬಂತು ಅಂತ ಕೇಳಿದರೆ ಇಲ್ಲಿ ಏನು ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡಿಲ್ಲ. ಇಲ್ಲಿ ಕ್ರಮ ಇಂಪಾರ್ಟೆನ್ಸ್ ಅಲ್ಲ, ಸುಮ್ಮನೆ ಹೇಳಿದ್ದಾರೆ ಹೊರತು ಕ್ರಮ ಇಟ್ಕೊಂಡಿಲ್ಲ. ಒಂದು ಕ್ರಮದಲ್ಲಿ ಹೇಳೋದು ಬೇರೆ, ಕ್ರಮ ಇಲ್ಲದೆ ಹೇಳೋದು ಬೇರೆ. ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ, ಇಲ್ಲೇನು ಕ್ರಮ ಇಟ್ಕೊಂಡಿಲ್ಲ ನಾವೀಗ. ತಾರತಮ್ಯ ಕ್ರಮ ಇಟ್ಕೊಂಡಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೇವೆ ಅಷ್ಟೇ. ಹಾಗೆ ತಾರತಮ್ಯನ ಹುಡುಕ್ಬಾರ್ದು ಅದರೊಳಗೆ. ಅದು ಕೆಲವು ತಾರತಮ್ಯ ವಿಷ್ಣು ಆಮೇಲೆ ಲಕ್ಷ್ಮಿ ಅಂತ ಹೇಳಿದಾಗ ಏನು ಕ್ರಮ ಇಟ್ಕೊಂಡಿದ್ದೇವೆ? ತಾರತಮ್ಯ ಕ್ರಮ ಇಟ್ಕೊಂಡಿದ್ದೇವೆ. ಇಲ್ಲಿ ಯಾವುದು ದೊಡ್ಡದು ಯಾವ ಚಿಕ್ಕದು ಕ್ರಮ ಇಟ್ಕೊಂಡಿಲ್ಲ, ಯಾವುದು ಇಟ್ಕೊಂಡಿಲ್ಲ. ಆದ್ರಿಂದಾಗಿನೇ ಆಚಾರ್ಯ ಏನು ಮಾಡ್ತಾರೆ? ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನ ಅಂತ ಹೇಳಿದ್ರು. ಇಲ್ಲದೆ ಹೋಗಿದ್ರೆ ಲಿಂಗ ಸಮಾಖ್ಯ ವಾಕ್ಯ ಪ್ರಕರಣ ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಉಪಕ್ರಮಾದೀನಾಂ ಅದೇ ರೀತಿ ಹೇಳಿದೆ, ದೃಷ್ಟಾಂತ ಕೊಟ್ಟಿದೆ. ಇಂದ್ರ ಅಗ್ನಿ ಯಮ ಈ ರೀತಿ ಕ್ರಮ ಹೇಳಬೇಕಾದ್ರೆ ತಾರತಮ್ಯ ಕ್ರಮ ಅಲ್ಲ ಅದು. ಯಾವ ಕ್ರಮ ಅದು? ದಿಕ್ಕ್ರಮ. ದಿಕ್ಕಿನ ಅದು ಕ್ರಮ ಇದೆ, ತಾರತಮ್ಯ ಕ್ರಮ ಇಟ್ಕೊಂಡಿಲ್ಲ, ದಿಕ್ಕಿನ ಕ್ರಮ ಇಟ್ಕೊಂಡಿದ್ದಾರೆ. ಆಮೇಲೆ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಈ ಕ್ರಮ ಇಟ್ಕೊಂಡಿರೋದ್ರಿಂದ ತಾರತಮ್ಯ ಅಲ್ಲ, ಅರ್ಥ ಮಾಡ್ಕೋ. ಅದೇ ರೀತಿ ನವಗ್ರಹಗಳು ಹೇಳಬೇಕಾದ್ರೆ ಕೂಡ ನಾವು ಸೂರ್ಯ ಸೋಮ ಮಂಗಳ ಬುಧ ಅಂತ ಹೇಳಿಬಿಡ್ತೇವೆ. ಯಾವ ಕ್ರಮ ಇದು? ವಾರದ ಕ್ರಮ, ತಾರತಮ್ಯ ಕ್ರಮ ಅಲ್ಲ. ತಾರಕ್ರಮದಲ್ಲಿ ಯಾರು ದೊಡ್ಡವರಾಗ್ತಾರೆ? ಗುರು. ಗುರು ಭಾರಿ ದೊಡ್ಡ ಸ್ವಯಂಭವನು, ಅವರೆಲ್ಲ ಮೇಲ್ ಕಟ್ಟದಲ್ಲಿರ್ತಾರೆ, ಸೂರ್ಯ ಕಡಿಮೆ ಆಗಿಬಿಡ್ತಾರೆ. ಅದು ಆ ತಾರತಮ್ಯ ಕ್ರಮ, ವಾರದ ಕ್ರಮ ಅರ್ಥ ಆಯ್ತಾ? ಈಗ ಅದಕ್ಕೆ ಇಲ್ಲಿ ಯಾವ ಕ್ರಮ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಯಾವ ಕ್ರಮ ಇಟ್ಕೊಂಡು ಅವಿಷ್ಯತ ಕ್ರಮ ಅಂತ ಕೇಳಿ ಈ ಪ್ರಶ್ನೆ ಮಾಡಿಬಿಡ್ತಾರೆ. ನನ್ನ ಮೇಲೆ ಆಮೇಲೆ ಬಿತ್ತು ಅಂತ ಹೇಳಾಗಿಲ್ಲ, ಈಗ ಅಂತಷ್ಟು ಯಾರ ಮೇಲೆ ಬೇಕಾದ್ರೆ ಬಂದು ಬಿಡ್ಬೋದು. ಅದು ದೋಷ ಇಲ್ಲ ಪ್ರಭು, ಅದಕ್ಕೇನದು ಮುಕ್ಷಣ ಅಂತ ಹೇಳಿದ್ರು. ಪ್ರಾವು ಕ್ಷಣ ಪ್ರೋಕ್ಷಣ, ಅದಕ್ಕೆ ಕ್ರಮ ಎಕ್ಸ್ಪೆಕ್ಟೇ ಮಾಡಬಾರ್ದು. ಆ ರೀತಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಉಪಕ್ರಮಾದೀನಾಂ ತಾತ್ಪರ್ಯ ಲಿಂಗತ್ವಂ ಏತೇಷಾಂ ಅರ್ಥ ಏವೇತಿ ವಿಶೇಷ ಜ್ಞಾಪನಾರ್ಥೋ ಯೋಗ ವಿಭಾಗ. ಉಪಕ್ರಮಾದೀನಾಂ ತಾತ್ಪರ್ಯ ಲಿಂಗತ್ವಂ ಏತೇಷಾಂ ಅರ್ಥ ಏವೇತಿ ವಿಶೇಷ ಜ್ಞಾಪನಾರ್ಥೋ ಯೋಗ ವಿಭಾಗ. ಉಪಕ್ರಮಾದಿಗಳಿಗೂ ಸಮಾಖ್ಯಾದಿಗಳು ಒಂದು ವ್ಯತ್ಯಾಸ ಇದೆ. ಉಪಕ್ರಮಾದಿಗಳೆಲ್ಲ ತಾತ್ಪರ್ಯಕ್ಕೆ ಕಾರಣ, ಇವೆಲ್ಲ ಕೂಡ ವಾಕ್ಯಜ್ಞಾನಕ್ಕೆ. ಏತೇಷ ಅರ್ಥ ಇವೇತಿ ಇದು ಅದು ಒಟ್ಟಾಗಿ ಒಂದು ಪ್ರಕರಣದ ತಾತ್ಪರ್ಯ ಹುಡುಕಬೇಕು ಅಂದ್ರೆ ಉಪಕ್ರಮ ಹುಡುಕ್ಬೇಕು, ಇಲ್ಲಿ ವಾಕ್ಯಾರ್ಥ ಹುಡುಕ್ಬೇಕಾದ್ರೆ ಈ ಪ್ರಕರಣ ಆಗಿ ಹುಡುಕ್ಬೇಕು. ಆ ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ಮತ್ತೆ ವಾಕ್ಯದ ಅರ್ಥ ತಿಳ್ಕೋಬೇಕು, ಆಗ ನಮಗೆ ಇವಿಷ್ಟು ಬೇಕು. ಇಡೀ ಒಂದು ಗ್ರಂಥದ ಅರ್ಥ ತಿಳ್ಕೋಬೇಕು, ಅವಾಗ ಯಾವ್ದು ಬೇಕು, ಉಪಕ್ರಮಾದಿಗಳು ಬೇಕಾಗುತ್ತೆ. ಹೇಗೆ ಗ್ರಂಥ ಶುರುವಾಗುತ್ತೆ, ಹೇಗೆ ಗ್ರಂಥ ಮುಗಿಯುತ್ತೆ, ಅಲ್ಲಿ ಬೇಕಾಗುತ್ತೆ ಇವಿಷ್ಟು. ಆ ಒಂದು ವಾಕ್ಯದ ಅರ್ಥ ತಗೋಬೇಕಾದ್ರೆ ಬಣ್ಣ ತಿನ್ನು ಇಷ್ಟೇ ವಾಕ್ಯ, ಇದಕ್ಕೆ ಇವೆಲ್ಲ ಅರ್ಥ ಮಾಡ್ಕೊಂಡಾಗ ಸರಿ ಹೋಗುತ್ತೆ. ಸೊ ಎರಡೂ ಕೂಡ ತಾತ್ಪರ್ಯಕ್ಕೆ ಉಪಯೋಗಿಸೋದು ನಾವು. ಅಲ್ಲಿ ಒಟ್ಟು ಗ್ರಂಥ ಅಥವಾ ಒಂದು ಘಟ್ಟದ ತಾತ್ಪರ್ಯ ಅಲ್ಲಿ ಹುಡುಕಿದ್ರೆ ಬರೀ ವಾಕ್ಯದ ಅರ್ಥ ಮಾತ್ರ ಇಲ್ಲಿ ಹುಡುಕ್ತೇವೆ. ಆದ್ರಿಂದ ಎರಡರ ಪರ್ಪಸ್ಸು ಕೂಡ ಡಿಫರೆಂಟ್ ಆಗಿರೋದ್ರಿಂದ ರಿಪಿಟೇಷನ್ನು ಅಲ್ಲ, ಅವು ಬಿಟ್ಟಿದ್ದು ಅಲ್ಲ, ಹೇಳಿದ್ದು ಅಲ್ಲ, ಹೆಚ್ಚಾಗಿ ಅಂತ ಅರ್ಥ. ಉಪಕ್ರಮಾದಿ ನಾಮ ಸ್ವಾರ್ಥೆ ಆಗಮತ್ವೇಪಿ ತಾತ್ಪರ್ಯೇವ ಲಿಂಗತ್ವಾತ್ ನೋಕ್ತ ವಿರೋಧ. ಉಪಕ್ರಮಾದಿಗಳು ಅಷ್ಟಕ್ಕೆ ಇಟ್ಕೊಂಡಾಗ ಆಗಬಹುದು, ಅಪ್ಲೈ ಮಾಡಿದಾಗ ಏನಾಗುತ್ತದೋ ಯುಕ್ತಿ ಆಗುತ್ತೆ. ಇಲ್ಲಿ ಧೂಮ ಧೂಮ ಪ್ರತ್ಯಕ್ಷ ಅಷ್ಟೇ, ಧೂಮ ಧೂಮ ಪ್ರತ್ಯಕ್ಷ. ಆದರೆ ಧೂಮದಿಂದ ನಾವು ಬೆಂಕಿ ಹಿಡಿದಾಗ ಏನಾಗುತ್ತದ ಅನುಮಾನ ಆಗಿಬಿಡುತ್ತೆ. ಒಂದೇ ಧೂಮ, ಪ್ರತ್ಯಕ್ಷ ಅನುಮಾನ ಎರಡು ಆಗುತ್ತೆ. ಪ್ರತ್ಯಕ್ಷ ಆಗೋದು ಯಾವಾಗ ಧೂಮ ಧೂಮವಾಗಿ ಅಷ್ಟೇ ಕಂಡ್ರೆ ಅದು ಪ್ರತ್ಯಕ್ಷ. ಧೂಮ ನೋಡ್ಬಿಟ್ಟು ಯಾವ್ಯಾವ ನೋಡಿರಿ ಧೂಮ ಅಂತ ಹೇಳಿದ್ರೆ ನೀರು ತಗೊಂಡು ಹೊರಟೋಗ್ಬಿಟ್ಟ. ಯಾವುದಕ್ಕೆ ಕಾರಣ ಆಯ್ತಿದ ಯುಕ್ತಿ ಕಾರಣ, ಯುಕ್ತಿಯಿಂದ ಆಯ್ತು. ಹುಡುದವ್ರಿಗೆ ಅರ್ಥ ಆಗೋದಿಲ್ಲ, ಹುಡುದವ್ರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಇವ್ರಿಗೆ ಯಾರಿಗೆ ಅರ್ಥ ಆಗುತ್ತೆ, ಯುಕ್ತಿ ಇದ್ದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಇದು ಸ್ವಾರಸ್ಯ ಅಂದರೆ ಒಂದೇ ಒಂದು ಧೂಮ, ಯಾರೋ ಧೂಮ ಅಂದರು ಆಗಮ ಅದು. ಅವ್ರಿಗೆ ಕೂತಿದ್ದೇವೆ ಅಲ್ಲಿ ಹೊಗೆ ಬಂದಿದೆ ಅಂತ ಕೇಳಿದ, ಹೊಗೆ ನಮಗೆ ಕಂಡಿಗೆ ಕಂಡಿಲ್ಲ, ಹೊಗೆ ಇದೆ ಅಂತ ಹೇಳಿದ ಮಾತು ಯಾವುದಕ್ಕೆ ಕಾರಣ ಆಯ್ತು, ಏನಿದೆ ಈಗ ಆಗಮ ಅದು ಹೊಗೆ ಇದೆ ಅಂತ ಅವ್ರು ಹೇಳ್ತಾರೆ ಆಗಮ ಅದು. ನಾವೇ ಕಂಡ್ವಿ ಪ್ರತ್ಯಕ್ಷ, ಅದನ್ನು ಕಂಡು ಬೆಂಕಿ ನೋಡಿದ್ವಿ ಏನಾಯ್ತದೆ ಅನುಮಾನ. ಒಂದೇ ಒಂದು ಪದ ಮೂರು ರೀತಿ ಯಾವ ವರ್ಕ್ ಮಾಡುತ್ತೆ ನೋಡಿದ್ರು. ಅದು ಯೋಚನೆ ಮಾಡಿದರೆ ಆ ಒಂದು ನಮ್ಮ ಕ್ಲಾರಿಟಿ ಬರ್ತಾ ಬರ್ತಾ ಹೋದಂತೆ ತಾತ್ಪರ್ಯವನ್ನು ಕರೆಕ್ಟಾಗಿ ಗ್ರಹಣ ಮಾಡೋಕ್ಕೆ ಸಾಧ್ಯ. ಯಾವುದೇ ವಾಕ್ಯದ ಸೆಂಟ್ರಲ್ ಐಡಿಯಾ ಸಿಗಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ತರ್ಹಿ ಶ್ರುತಿರ್ಲಿಂಗಮಿತಿ ಸಮಾಖ್ಯಾದೀನಾಂ ಲಿಂಗಾತ್ ಪೃಥಗೃತಿ ಕಥಮಿತ್ಯತಃ ಲಿಂಗ ವಿಶೇಷಾಹ. ಹಿಂದೆ ಹೇಳಿದಂತೆ ಉಪಕ್ರಮಾದಿಗಳು ಯುಕ್ತಿಗಳಾದರೂ ಕೂಡ ಯುಕ್ತಿ ವಿಶೇಷಗಳು, ಈ ಸಮಾಖ್ಯಾದಿಗಳು ಯುಕ್ತಿಗಳೇ ಆಗಿದ್ದರೂ ಕೂಡ ಇವು ಕೂಡ ವಿಶೇಷಗಳು ಅಂತ ಹೇಳ್ತಾ ನಾವು ಡಿಫರೆನ್ಸ್ ಒಪ್ಪಿದ್ದೇವೆ. ಆ ಸಪರೇಟ್ ಕ್ಲಾಸಿಫಿಕೇಶನ್ ಒಪ್ಪಿಲ್ಲ ಅಂತ ಅರ್ಥ. ಸಮಾಖ್ಯ ಪರ್ಯಾಯ ಹಾಗಲ್ಲ, ಹಾಗ ರಫ್ಲಿ ಹೇಳ್ಬೋದು. ಅವರು ಪರ್ಯಾಯಕ್ಕೋದಕ್ಕೆ ಏನು ವ್ಯತ್ಯಾಸ ಅಂದರೆ ಬರೀ ವರ್ಡಿಂಗ್ಸ್ ಮಾತ್ರ ಬಂದಾಗ ಪರ್ಯಾಯ ಅದಕ್ಕೆ ಅಗ್ನಿ ವನ್ಹಿ ಇವೆಲ್ಲ ಏನಿವು ಪರ್ಯಾಯ ಪದಗಳಷ್ಟೇ. ಅದೇನಾಗುತ್ತೆ ಅರ್ಥದ ಗಮನ ಇಟ್ಕೊಂಡು ಮಾತಾಡಿದಾಗ ಏನವು ಅದು ಸಮಾಖ್ಯ ಅಂತ ಕರೀತೆ. ಒಂದು ವಾಕ್ಯದ ಅರ್ಥವನ್ನು ನಾವು ಹೇಳಿದಾಗ ಅದು ಸಮಾಖ್ಯ. ಬರೀ ವರ್ಡ್ ಇಕ್ವಿಲೆಂಟ್ಸ್ ಕೊಟ್ಟ ಪರ್ಯಾಯ ಪದ ಅಂತ ಕರಿತೇವೆ ಅಷ್ಟೇ. ಇನ್ನು ಬಂದ ಸಮಾಖ್ಯ ಹೇಳ್ಬೇಕು ಪರ್ಯಾಯವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಪರ್ಯಾಯವಾಗಿ ಹೇಳಿದ್ದಾರೆ ಈ ಪರ್ಯಾಯಗಳಲ್ಲ, ಒನ್ ಆಫ್ಟರ್ ಅನದರ್ ಆ ಪರ್ಯಾಯ ಇಟ್ಕೋಬಾರ ಅರ್ಥನ. ಇಲ್ಲಿ ಪರ್ಯಾಯ ಅಂತ ಹೇಳಿದ್ರೆ ಸಿನಾನಿಯಮ್ಮ ಬರ್ತದಲ್ಲಿ, ಈಕ್ವಿಲೆಂಟ್ಸ್ ಬೇರೆ ಪರ್ಯಾಯ ಶಬ್ದಗಳು ಬೇರೆ. ಸಿನಾನಿಯಮ್ ಅಂದ್ರೆ ಏನು, ಸೇಮ್ ಮೀನಿಂಗ್ ಡಿಫರೆಂಟ್ ವರ್ಡಿಂಗ್ಸ್ ಅಂತ ಅಷ್ಟೇ ಅರ್ಥ. ಅಲ್ಲಿ ಹಾಗಲ್ಲ, ಒಂದು ಘಟ್ಟದ ಅರ್ಥವನ್ನು ಹೇಳಬೇಕಾದ್ರೆ ಸೇಮ್ ಮೀನಿಂಗ್ ಆಫ್ ದಿ ಸೆಂಟೆನ್ಸ್ ಒಂದೇ, ಹೇಳೋ ರೀತಿಯಲ್ಲಿ ವ್ಯತ್ಯಾಸ ಇದೆ. ಅಂದರೆ ವರ್ಡ್ ಆಗಿರ್ಬೇಕಿದೆ ಅಷ್ಟೇ. ಅಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಆದಾಗ ಸಮಾಖ್ಯ ಆಗುತ್ತೆ. ಗ್ರೂಪ್ ಆಫ್ ವರ್ಡ್ಸ್ ಆದ ಬರೀ ವರ್ಡ್ ಆದರೆ ಏನಾಗುತ್ತೆ, ಅದು ಪರ್ಯಾಯ ಪದ ಅಂತ ಕರಿಬೇಕಷ್ಟೇ. ಅದು ಆಗ್ಬೋದು, ಬಟ್ ಜಾಸ್ತಿ ಆಗಿಬಿಟ್ರೆ ಯಾವುದಕ್ಕೆ ಹೋಗ್ಬಿಡುತ್ತೆ ಅದು, ಮತ್ತೆ ಆ ಕಡೆ ಸೇರ್ಕೊಂಡ್ಬಿಡುತ್ತೆ. ಅನೇಕ ಸೇರಿದ ಮೊದಲು ಪ್ರಕರಣ, ಅನೇಕ ಪ್ರಕರಣದ ಸ್ಥಾನ ವ್ಯತ್ಯಾಸ ಇದೆಯಲ್ಲ. ಹಾಗೆ ಪೂರ್ವತ್ವ ಒಂದು ಶಿಖರ ಶಿಖರ ಅಂತೀವಿ, ಅನೇಕ ಶಿಖರಗಳಿದ್ದಾಗ ಪರ್ವತ ಅಂತ ಕರಿತೀವಿ. ಗೊತ್ತಾಯ್ತಾ, ಅದೇ ವ್ಯತ್ಯಾಸ. ಒಂದು ಶಿಖರ ಅನೇಕ ಶಿಖರಗಳು, ಒಂದು ಇದು ಪ್ರಕರಣ, ಅನೇಕ ಪ್ರಕರಣಗಳ ಸ್ಥಾನ. ಪೂರ್ವತ್ ಪರಿಹಾರ ಅತ್ರಾಪ್ಯ ಅನುಮಾನಾಂತರ್ಭಾವೇ ಪೂರ್ವೋಕ್ತ ಇತ್ತೆರಡು ಸಂಧೇಯ. ಯಾತಕ್ಕೆ ಅನುಮಾನ ಅಂತ ಕರಿತೇವೆ ಅಂದರೆ ಹಿಂದೆ ಹೇಳಿದ ಹಾಗೆ ಇದು ಈ ಅರ್ಥನೇ ಆಗುತ್ತೆ. ಸಮಾಖ್ಯ ಇರುವುದರಿಂದ ಅಂತ ಹೇಳಿದಾಗ ಸಮಾಖ್ಯ ಅಂಬುದು ಯುಕ್ತಿ ಆಯಿತು. ಇದು ಹೀಗಾಗುತ್ತೆ, ಪ್ರಕರಣ ಹೀಗಿರುವುದರಿಂದ ಅಂತ ಹೇಳಿದಾಗ, ಬರೀ ಪ್ರಕರಣ, ಪ್ರಕರಣ ಹೀಗಿರುವುದರಿಂದ ಅಂತ ಹೇಳಿದಾಗ ಯುಕ್ತಿ ಫಾರಮೇ ಬಂತು. ಇಷ್ಟೆಲ್ಲ ಆದಮೇಲೆ ವ್ಯಾಪ್ತಿ ಬಗ್ಗೆ ಹೇಳ್ತಾರೆ. ಯಾವುದೇ ಅನುಮಾನ ಸರಿಯಾಗಿ ವರ್ಕ್ ಮಾಡಬೇಕಾದ್ರೆ ಏನಿರಬೇಕು ಅಂತ ಹೇಳಿ ಆಗಿದೆ, ವ್ಯಾಪ್ತಿ ಇರಬೇಕು. ಆ ವ್ಯಾಪ್ತಿಯಲ್ಲಿ ಮತ್ತು ಸಿದ್ಧಿ ಇರಬೇಕು. ಸಿದ್ಧಿ ಅಂದರೆ ಆ ಯುಕ್ತಿಯಲ್ಲಿ ಅಲ್ಲಿರಬೇಕು ಹೇತು. ಹೇತು ಎಲ್ಲಿರಬೇಕು ಅಲ್ಲಿದ್ದರೆ ಸಿದ್ಧಿ ಅಂತ ಕರೀತಾರೆ. ಆ ಹೇತುವಿಗೂ ಸಾಧ್ಯಕ್ಕೂ ಲಿಂಕ್ ಇದ್ದಾಗ ಏನಂತ ಕರೀತಾರೆ, ವ್ಯಾಪ್ತಿ ಅಂತ ಕರೀತಾರೆ. ಈಗ ವ್ಯಾಪ್ತಿ ಉಪಪತ್ತಿ ಮೂಲಂ ಯದುಕ್ತಂ ನಿರ್ದೋಷಂ ಪ್ರಮಿತಂ ಲಿಂಗಂ ಅನುಮಾನಮಿತಿ ತದಯುಕ್ತಂ. ಯದುಕ್ತಂ ನಿರ್ದೋಷಂ ಪ್ರಮಿತಂ ಲಿಂಗಂ ಅನುಮಾನಮಿತಿ. ನಿರ್ದೋಷ ಉಪಪತ್ತಿಯ ಅನುಮಾನಂ ಅಂದರು ಒಂದೇ, ನಿರ್ದೋಷಂ ಲಿಂಗಂ ಅನುಮಾನಂ ಅಂದರು ಒಂದೇ. ನೀವು ಹೇಳಿದೆ ಹಾಗೆ ನಾವು ಒಪ್ಪೋದಿಲ್ಲ ಅಂತ ಹೇಳಿದ ಅವನಿಗೆ. ಎಲ್ಲೆಲ್ಲಿ ಪ್ರಶ್ನೆ ಮಾಡ್ತಾರೋ ಪ್ರಶ್ನೆಗಳು ಎಲ್ಲ ವಿಧ ಮೊದಲೇ ಹೇಳಿದೆ. ಕೆಲವರು ಕೇಳೋ ಪ್ರಶ್ನೆಗಳು ಆ್ಯಕ್ಚುಲಿ, ಕೆಲವು ಮತ್ತವ್ರು ಹೀಗೆಲ್ಲ ಕೇಳ್ತಾರೆ ಉತ್ತರ ಕೊಡೋದು ಕೆಲವು, ಕೆಲವು ನಮಗೆ ಸಮಸ್ಯೆ ನಾವೇ ಹಾಕ್ಕೊಂಡು ಉತ್ತರ ಕೊಡೋದು ಕೆಲವು. ಅರ್ಥ ಆಯ್ತಾ? ಈಗ ಕೆಲವು ಯಾರೋ ಕೇಳಿರ್ತಾರೆ ಇಂಥ ಪ್ರಶ್ನೆ ಉತ್ತರ ಸರಿ ಹೋಗೋದಿಲ್ಲ ಅಂತೇಳಿ, ಅದನ್ನು ಹೇಳಿ ಉತ್ತರ ಕೊಡೋದು ಒಂದು ಕ್ರಮ. ಕೆಲವು ಯಾರೂ ಹಾಗೆ ಹೇಳಿರೋದಿಲ್ಲ, ನಾವೇ ಇಂಥ ಡೌಟ್ ಪ್ರಾಬಬಲ್ ಡೌಟ್ಸ್ ಬೇರೆ, ಪ್ರಾಬಬಲ್ ಡೌಟ್ಸ್ನ ಹೇಳೋದು ಬೇರೆ. ಇವೆಲ್ಲ ಕೆಲವು ಏನಾಗಿರುತ್ತೆ ಅಂತ ಕೇಳಿದರೆ ಶಿಷ್ಯರಿಗೆ ಹೆಚ್ಚೆಚ್ಚು ಕ್ಲಾರಿಟಿ ತಂದುಕೊಡ್ಬೇಕು ಅಂತ ಹೇಳಿ ಗರ್ಭಸ್ಥರು ತಾವೇ ಹಾಕೊಂಡು ಉತ್ತರ ಕೊಟ್ಬಿಡ್ತಾರೆ. ವಿಕಲ್ಪ ಮಾಡೋದ್ರಲ್ಲೂ ಹಾಗೇನೆ, ವಿಕಲ್ಪ ಮಾಡೋದ್ರಲ್ಲೂ ಕೂಡ ಸಂಭಾವ್ಯ ವಿಕಲ್ಪ ಬೇರೆ, ಕೆಲವರು ಎಚ್ಚರಿ ಮಾಡಿರೋದು ಬೇರೆ. ಅರ್ಥ ಆಯ್ತಾ? ದೇವರಿದ್ದಾನೋ ಇಲ್ವೋ ಅಂತ ಪ್ರಶ್ನೆ ನಮಗೆ ಪ್ರಶ್ನೆ ಬಂತು. ಇದಷ್ಟೇ ನಾವು ಸಂಭಾವ್ಯ, ಯಾರೋ ಪ್ರಶ್ನೆ ಕೇಳಿಬಿಟ್ಟಿದ್ದೀನಿ ಈಗಾಗಲೇ, ಅವ್ರು ಇಲ್ಲ ಅಂತೇಳಿ, ಆಗ ಅವ್ರು ಕೂತ್ಕೊಂಡು ಹೇಳ್ತೇವೆ ನಾವು. ವಿಕಲ್ಪ ಎರಡೂ ಆಗ್ಬೋದು. ಈಗ ಉದಾಹರಣೆಗೆ ಏನು ಬಂತು, ಈಗ ನಿರ್ದೋಷ ಉಪಪತ್ತಿ ರಣುಮಾನಮ್ಮ ಅಂತ ಹೇಳಿದ್ರಿ, ಅದು ನಾವು ಒಪ್ಪೋದಿಲ್ಲ ಅಂತ. ಯಾತಕ್ಕೆ? ನಾರಿಕೇಲ ದ್ವೀಪವಾಸಿನೋ ಧೂಮದರ್ಶನೇಪಿ ವನ್ಯಪ್ರಮಾ ಅನುದಯಾದಿತ್ಯತಃ ವ್ಯಾಪ್ತಿರಿತಿ ವಿಷಯೇಣ ವಿಷಯಿಣ ಪ್ರತ್ಯಯಸ್ಯ ಉಪಲಕ್ಷಣಂ. ನಾರಿಕೇಲ ದ್ವೀಪ ಅಂತ ಒಂದು ದ್ವೀಪ. ಆ ದ್ವೀಪದ ವೈಶಿಷ್ಟ್ಯ ಏನು ಅಂದರೆ, ಅಲ್ಲೇನಿದೆ ಅದು ಬೈಕಿ ಅಷ್ಟೇ ನೋಡ್ತಾರೆ, ಧೂಮ ನೋಡೇ ಇಲ್ಲ ಅವರು. ನಮ್ಮ ಜನ ನಾರಿಕೇಲ ದ್ವೀಪದ ಇದ್ದಾಗಿದ್ಬಿಟ್ಟಿದ್ದಾರೆ. ಈಗ ಗ್ಯಾಸ್ ಸ್ಟವ್ ಎಲ್ಲ ಬಂದ್ಮೇಲೆ ಏನಾಯ್ತು? ಈಗ ಧೂಮ ನೋಡೇ ಇಲ್ಲ ಅವರೀಗ. ಇದಕ್ಕೆ ಧೂಮ ಯಾವ ವಾಟಿಗೆ ದಿಸ್ತ ಅಂತ ಕೇಳೋ ಪ್ರಸಂಗ ಬರ್ಬೋದು. ಯಾವ್ದು ಇದಕ್ಕೆ ಅವರು ಬಾಯಲ್ಲಿ ಧೂಮ ಇಟ್ಕೊಂಡಿರ್ತಾರೆ ಹೊರತು ಇದನ್ನು ಧೂಮ ಧೂಪ ಗೊತ್ತಾಗಿ ಏನಿದು ಎಲ್ಲಿಂದ ಬಂತಿದೆ. ಅವ್ರಿಗೆ ಧೂಮ ನೋಡಿದವನು ಗೊತ್ತಾಗಲಿಲ್ಲ ಅವರಿಗೆ, ಯಾರು ಬರೀ ಆಜ್ಞೆ ನೋಡಿದೇನೆ ಹೊತ್ತು ಧೂಮ ನೋಡಿಲ್ಲ ಅವನು. ಅವನು ಏನೇ ಧೂಮ ಡೌಟ್ ಬಂತು. ನೀವೇನು ಹೇಳಿದಿರಿ, ಧೂಮ ಕಂಡ ತಕ್ಷಣ ಬೆಂಕಿ ಜ್ಞಾನ ಬರುತ್ತೆ ಅಂದರೆ ಅವನಿಗೆ ಬರೋದೇ ಇಲ್ಲ. ಅವನಿಗೆ ಬರಲಿಲ್ಲ ಅಂದರೆ ಏನಾಯ್ತು? ಈಗ ಧೂಮ ಯುಕ್ತಿ ಆಗಲೇ ಇಲ್ಲ. ಧೂಮಜ್ಞಾನದ ಬೆಂಕಿ ಜ್ಞಾನ ಬರುತ್ತೆ ಅಂತ ಹೇಳೋ ಮಾತು ನಾರಿಕೇಳ ದ್ವೀಪದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅರ್ಥ ಆಗೋದಿಲ್ಲ ಅಂತ ಪ್ರಶ್ನೆ ಬಂತು. ಆದ್ದರಿಂದ ನೀವು ಹೇಳೋ ಯುಕ್ತಿ ಸರಿ, ನೀವು ಡೆಫಿನೆಟ್ ಕೊಟ್ಟರೆ ಸರಿಯಲ್ಲ ಅಂತ ಆಕ್ಷೇಪ ಮಾಡ್ತಾರೆ, ಉತ್ತರ ಕೊಡ್ತಾರೆ. ವ್ಯಾಪ್ತಿ ರೂಪಪತ್ತಿ ಮೂಲಂ ಅದಕ್ಕೆ ಹೇಳಿದರು, ಅದಕ್ಕೆ ಹೇಳ್ತಾನೆ ಈಗ. ಅದೇ ವ್ಯಾಪ್ತಿ ರೂಪಪತ್ತಿ ಮೂಲಂ ಅದಕ್ಕೆ ನಾವು ಹೇಳಿದ್ದು, ಧೂಮ ಕಂಡ್ರೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಕರೆಕ್ಟ್. ಅದು ನಾವು ಹೇಳ್ತೇವೆ, ಅವನಿಗೆ ಧೂಮ ಕಂಡ, ಆ ಧೂಮ ನೋಡೇ ಇರಲಿಲ್ಲ ಕಂಡ, ಅವನಿಗೆ ಯುಕ್ತಿ ಬರಲಿಲ್ಲ ಅಂಬೋದು ಎಷ್ಟು ಮುಖ್ಯನೋ, ನಮ್ಮಲ್ಲೇ ಕೆಲವರಿಗೆ ಧೂಮ ನೋಡಿದ್ರು ಕೂಡ ವ್ಯಾಪ್ತಿ ಗೊತ್ತಿಲ್ಲದವ್ರು ಅವ್ರಿಗೆ ಬೆಂಕಿ ಜ್ಞಾನ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಅವನಿಗೆ ಧೂಮನೇ ಗೊತ್ತಿಲ್ಲ, ಧೂಮ ಗೊತ್ತಿರೋ ವ್ಯಾಪ್ತಿ ಗೊತ್ತಿಲ್ಲ ಅವನಿಗೆ. ಎರಡು ಈಕ್ವಲ್ ಅಷ್ಟೇ ಎರಡೂ ಉಪಯುಕ್ತಾನೆ, ಯಾವುದಕ್ಕೆ ಗುಡಿಸೋದಿಲ್ಲ ಎರಡು ಜ್ಞಾನ. ದೇರ್ಫೋರ್ ನಾವು ಬರೀ ಒಂದು ವಸ್ತುವನ್ನು ಏನಂತ ಕರೆದಿಲ್ಲ, ಲಿಂಗ ಅಂತ ಕರೀಲಿಲ್ಲ, ವ್ಯಾಪ್ತಿ ಇದ್ರೆ ಮಾತ್ರ ಅಂತ ಕರೆದಿದೆ. ವ್ಯಾಪ್ತಿ ಇದ್ರೆ ಮತ್ತೆ ಎರಡು ಅರ್ಥ, ವ್ಯಾಪ್ತಿ ಇರಬೇಕು, ವ್ಯಾಪ್ತಿ ಜ್ಞಾನ ಇರಬೇಕು. ವ್ಯಾಪ್ತಿ ಜ್ಞಾನ ನೆನಪಿ ಬರಬೇಕು ಇವತ್ತೆ, ಕೆಲವು ಸತ್ತು ಏನಾಗುತ್ತೆ, ಜ್ಞಾಪಕನೇ ಬರಲಿಲ್ಲ ಅವ್ರಿಗೆ, ವ್ಯಾಪ್ತಿ ಮರೆತುಬಿಟ್ಟ, ಅವಾಗ ಏನಾಯಿತು ಅದು ಬರೋದಿಲ್ಲ. ಸೊ ವ್ಯಾಪ್ತಿ, ವ್ಯಾಪ್ತಿ ಜ್ಞಾನ, ವ್ಯಾಪ್ತಿ ಜ್ಞಾನ ಸ್ಮರಣ, ಮೂರು ಇದ್ದಾಗ ಏನು ಬರುತ್ತೆ? ಒಂದು ಲಿಂಗವನ್ನು ಕಂಡಾಗ ಏನು ಜ್ಞಾಪಕ ಬರುತ್ತೆ? ಲಿಂಗಿ ಜ್ಞಾನ ಬರುತ್ತೆ. ಲಿಂಗಿ ಅಂದರೆ ಏನು? ಸಾಧ್ಯ. ಲಿಂಗ ಲಿಂಗಿ, ಧೂಮ ಅಂಬೋದು ಲಿಂಗ, ಒನ್ನೆ ಇದೆ ಅಂತ ಹೇಳ್ತಾರೆ, ಒನ್ನೆ ಎಂಬುದೇನದು ಲಿಂಗಿ. ಅನುಮಾನ ಅನುಮೇಯ, ಅನುಮಾನ ಅಂತ ಪದ ಉಪಯೋಗಿಸಿದಾಗ ಧೂಮ ಅಂಬೋದು ಅನುಮಾನ, ಒನ್ನೆ ಎಂಬುದೇನದು ಅನುಮೇಯ ಅಂತ ಕರಿಬೇಕು. ಈ ಪ್ರೋಸೆಸ್ಗೆ ಏನಂತಾರೆ? ಅನುಮಾನ. ಪ್ರೋಸೆಸ್ಸು ಅನುಮಾನ, ಅದು ಹೇತು. ಇದು ಹೇತು ಅಂತ ಕರೆದಾಗ ಸಾಧ್ಯ, ಲಿಂಗ ಅಂತ ಕರೆದಾಗ ಲಿಂಗಿ, ಅನುಮಾನ ಅಂತ ಕರೆದಾಗ ಅನುಮೇಯ. ಈ ಪದ ಉಪಯೋಗಿಸೋ ಕ್ರಮಗಳವೆಲ್ಲ ಕೂಡ ಎಲ್ಲ ಪರ್ಯಾಯ ಪದಗಳು, ಅರ್ಥ ಹೇಳಿದಾಗ ಅವೆಲ್ಲ ಪರ್ಯಾಯ ಪದ. ಲಿಂಗ, ವ್ಯಾಪ್ಯ, ಹೇತು, ಯುಕ್ತಿ ಎಲ್ಲ ಏನವು? ಪರ್ಯಾಯ ಪದ. ಅನುಮೇಯ, ಆಮೇಲೆ ಸಾಧ್ಯ, ಅದೇ ರೀತಿ ಅನು ಹೇಳಿದೆ, ಇನ್ನೊಂದು ಹೇಳಿದ್ರಲ್ಲ ಯಾವ್ದು ಹೇಳಿದೆ, ಲಿಂಗಿ, ಇವೆಲ್ಲ ಏನವು? ಪರ್ಯಾಯ ಪದ. ಅವೆಲ್ಲ ಪರ್ಯಾಯ ಪದಗಳು, ಈಕ್ವಲೆಂಟ್ಸು ಸಾಧ್ಯ ಅಸವೆಲ್ಲ. ವ್ಯಾಪ್ತಿ ರೀತಿ ವಿಷಯೇಣ ವಿಷಯಿಣ ಪ್ರತ್ಯಯಸ್ಯ ಉಪಲಕ್ಷಣಂ. ಇದರಿಂದ ಏನು ಹೇಳಿದರು ಅಂದರೆ, ವ್ಯಾಪ್ತಿ ಅಂತ ಹೇಳಿದ ತಕ್ಷಣ ಎಲ್ಲ ಸಂಪೂರ್ಣ ಪ್ರೋಸೆಸ್ನೇ ಮನಸ್ಸಲ್ಲಿಟ್ಟುಕೊಂಡು ಹೇಳಿದ್ದಾರೆ. ನ ಕೇವಲಂ ಪ್ರಮಿತಂ ಲಿಂಗ ಮಾತ್ರಂ ಅನುಮಿತಿ ಜನಕಂ ಅಂಗೀಕ್ರಿಯತೆ ಕಿಂ ನಾಮ ನಿರ್ದೋಷತ್ವ ಅಂತರ್ಗತ ವ್ಯಾಪ್ತಿ ಪ್ರಮಿತಿ ಪೂರ್ವಕಮೇವಾ. ಆ ಧೂಮ ಎಷ್ಟೇ ಸ್ಪಷ್ಟ ಕಂಡರೂ ಕೂಡ ವ್ಯಾಪ್ತಿ ಜ್ಞಾನ ಇಲ್ಲದೆ ಹೋದರೆ ಅವನಿಗೆ ಎಂದೂ ಅನುಮಿತಿ ಬರೋದಿಲ್ಲ. ನಚ ತಾದೃಶಂ ನಾನುಮಿತಿ ಜನಕಂ, ಅದಕ್ಕೆ ಅದರಿಂದ ಅನುಮಾನ ಬರುತ್ತದೆ ಅಂತ ಹೇಳೇ ಇಲ್ಲ ನಾವೀಗ. ಅವಿನಾಭಾವೋ ವ್ಯಾಪ್ತಿ, ವ್ಯಾಪ್ತಿ ರಕ್ಷಣ. ಅವಿನಾಭಾವೋ ವ್ಯಾಪ್ತಿ, ವಿನಾ ನ ಭವತಿ ಇತಿ ಅನುವಿನಾಭಾವ. ಇಲ್ಲದೆ ಹೋದರೆ ಇರೋದೇ ಇಲ್ಲ, ಬೆಂಕಿ ಇಲ್ಲದೆ ಹೋದರೆ ಧೂಮ ಬರೋದೇ ಇಲ್ಲ. ಅದಕ್ಕೇನಂತ ಕರೀತಾರೆ? ವ್ಯಾಪ್ತಿ ಅಂತ ಕರೀತಾರೆ. ಸಾ ದ್ವಿವಿಧ, ಆ ವ್ಯಾಪ್ತಿ ಎರಡು ವಿಧ. ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಶ್ಚೇತಿ. ಅನ್ವಯ ವ್ಯಾಪ್ತಿ ಅಂದ್ರೇನು? ಇದಿದ್ರೆ ಇರಲೇಬೇಕು ಅನ್ವಯ ವ್ಯಾಪ್ತಿ, ಇದಿಲ್ಲ ಅಂದರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನದು? ವ್ಯತಿರೇಕ ವ್ಯಾಪ್ತಿ. ಇದ್ರೆ ಇರುತ್ತೆ ಒಂದು, ಇಲ್ಲದೆ ಹೋದ್ರೆ ಇರೋದೇ ಇಲ್ಲ, ಅದು ವ್ಯತಿರೇಕ ವ್ಯಾಪ್ತಿ. ಸಾ ದ್ವಿವಿಧ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಶ್ಚೈತಿ. ತತ್ರ ಸಾಧ್ಯೇರ ಸಾಧನಸ್ಯ ವ್ಯಾಪ್ತಿರನ್ವಯ ವ್ಯಾಪ್ತಿ. ಸಾಧ್ಯೇರ ಸಾಧನಸ್ಯ ವ್ಯಾಪ್ತಿ, ಅತ್ರ ಸಾಧನಂ ತತ್ರ ಸಾಧ್ಯಂ ಅಂತ ಕರಿತೀವಲ್ಲ, ಅದೇನದು? ಅನ್ವಯ ವ್ಯಾಪ್ತಿ. ಯೋ ಯಥಾ ಯೋ ಧೂಮವಾನ್ ಅಸೋ ಅಗ್ನಿಮಾನ್. ಧೂಮ ಇರೋದು ಏನಾಗಿರಬೇಕು? ಅಗ್ನಿ ಹೊಂದಿರಬೇಕು ಅನ್ನೋದೇನದು? ಅನ್ವಯ ವ್ಯಾಪ್ತಿ. ಸಾಧನಾಭಾವನ ಸಾಧ್ಯಾಭಾವಸ್ಯ ವ್ಯಾಪ್ತಿರ್ವ್ಯತಿರೇಕ ವ್ಯಾಪ್ತಿ. ಯಥಾ, ಅಲ್ಲಿ ಬೆಂಕಿ ಇಲ್ಲ ಅಂದಮೇಲೆ ಏನಿಲ್ಲ ಸಾಧ್ಯತೆ ಇಲ್ಲ, ಧೂಮ ಇರೋ ಸಾಧ್ಯತೆನೇ ಇಲ್ಲ. ಬೆಂಕಿ ಇದ್ದ ನೆಕ್ಸ್ಟ್ ಪ್ರಾಬಬಿಲಿಟಿ, ಬೆಂಕಿ ಇದ್ರೂ ಧೂಮ ಇರಬೇಕಾಗಿಲ್ಲ. ಆದರೆ ಬೆಂಕಿ ಇಲ್ಲದವರು ಇರೋ ಚಾನ್ಸೇ ಇಲ್ಲ. ಅದರಿಂದಾಗಿ ಅದಕ್ಕೇನಂತ ಕರಿತೇವೆ ನಾವು ವ್ಯತಿರೇಕ ವ್ಯಾಪ್ತಿ ಅಂತ ಕರಿತೇವೆ. ಸೊ ಅಗ್ನಿಮಾನ್ ನ ಭವತಿ ಸ ಧೂಮವಾನ್ ನ ಭವತಿ ಇತಿ. ದೇವರಿಗೆ ದುಃಖ ಇರೋ ಚಾನ್ಸೇ ಇಲ್ಲ. ಯಾತಕ್ಕೆ ಅಲ್ಲಿ ಪ್ರಾಕೃತ ದೇಹನೇ ಇಲ್ಲ, ಮುಗಿದೋಯ್ತಾನೆ. ಪ್ರಾಕೃತ ದೇಹನೇ ಇಲ್ಲ ಅಂದ್ರೆ ಅವ್ರು ಇಲ್ವೇ ಇಲ್ಲ, ರೂಟ್ ಕಾದೆ ಹೊರಟೋಯ್ತಾಗ ವ್ಯತಿರೇಕ ವ್ಯಾಪ್ತಿ. ಭೂಯೋ ಭೂಯೋ ಹಿ ಧೂಮಂ ಪಶ್ಯನ್ ತತ್ರ ಅಗ್ನಿಂ ಪಶ್ಯತಿ ಅಗ್ನಿಭಾವಂ ಪಶ್ಯಂ ಚ ಧೂಮಾಭಾವಂ ತಥೋ ನಿಶ್ಚಿನೋತಿ. ಈ ವ್ಯಾಪ್ತಿ ಜ್ಞಾನ ಹೇಗೆ ಬರುತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಂ, ನಿಮ್ಗೇನು ಹೇಳಿದಾಗತ್ತೆ ಅದರಿಂದ ನೀವೇ, ನಾವೇನು ಹೇಳಿದ್ದೇವೆ ಈಗ. ಅದರಿಂದ ಏನಿಲ್ಲ ಅಂತ ಹೇಳ್ಬೋದು ನೀವು. ಅಲ್ಲಿಗ ಧೂಮ ಇಲ್ಲ ಅಂತ ಅಷ್ಟೇ ಹೊರತು, ಅದು ಅಗ್ನಿ ಇದ್ದೇ ಇದೆ. ಅಗ್ನಿ ಇರ್ಬೇಕಾದ್ರೆ ಏನಿರ್ಬೇಕಾಗಿಲ್ಲ, ಧೂಮ ಇರಬೇಕಾಗಿಲ್ಲ. ಬಟ್ ಧೂಮ ಇರ್ಬೇಕಾದ್ರೆ ಏನ್ಬೇಕು, ಅಗ್ನಿ ಬೇಕೇ ಬೇಕು. ಅದಕ್ಕೆ ವ್ಯಾಪ್ತಿ ಹೇಳಿತ್ತು, ಧೂಮಕ್ಕೂ ಅಗ್ನಿಗೂ ವ್ಯಾಪ್ತಿ ಇದೆ ಹೊರತು ಅಗ್ನಿಗೂ ಧೂಮಕ್ಕೂ ವ್ಯಾಪ್ತಿ ಇಲ್ಲ. ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಸರಿ ಹೋಯ್ತದ, ತಿಳಿತಾ ಇಲ್ಲ. ಅದರಿಂದ ಹೇಳಿದ್ದು ನಮ್ಗೆ ಉಪಯೋಗ ಆಯ್ತು ಹೊರತು ಅವ್ರು ಉಪಯುಕ್ತ ಆಗಲಿಲ್ಲ. ಎಲ್ಲಿ ಧೂಮ ಇರಲ್ಲ, ಬೆಂಕಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲೇನಿಲ್ಲ, ಧೂಮ ಇರೋ ಚಾನ್ಸ್ ಇಲ್ಲ. ಅದಕ್ಕೆ ಅದು ಮೂಲ ಕಾರಣ, ಅದು ಬೆಂಕಿ ಇಲ್ಲದವ್ರು ಬರೋದೇ ಇಲ್ಲ. ಬೆಂಕಿ ಅಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ಮೇಲೆ ಬೆಂಕಿ ಬೆಂಕಿನೇ ಇಲ್ಲ, ಧೂಮ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಭೂಯೋ ಭೂಯೋ ಹಿ ಧೂಮಂ ಪಶ್ಯನ್. ನೀವು ನೋಡಿ ಒಂದು ವ್ಯಾಪ್ತಿ ಏನ್ಬೇಕು, ನಾವು ಕಾರಣ ಕಾರ್ಯಾನುಮಾನ ಅಂತ ಹೇಳಿದ್ರಲ್ಲ, ಕಾರಣದಿಂದ ಕಾರ್ಯಾನುಮಾನ, ಕಾರಣದಿಂದ ಕಾರ್ಯಾನುಮಾನ. ಅಲ್ಲಿ ವಿಕಿರಣ ಸ್ಫೋಟ ಆಯಿತು ತಕ್ಷಣ ಜನ ಮೊದಲೇನು ಮಾಡಿಬಿಟ್ಟು ಜನಗಳನ್ನ ದೂರ ಕಳಿಸ್ಬಿಟ್ರು. ಎಂಥ ಅನುಮಾನ ಅದು? ಎಂತ ಕಾರಣದಿಂದ ಕಾರ್ಯಾನುಮಾನ. ಇದು ಸ್ಫೋಟ ಆಯಿತು, ಜನ ಸುತ್ತಲಿರು ಭಾರಿ ಅಫೆಕ್ಟ್ ಆಗುತ್ತೆ, ಅದು ಮೊದಲೇ ದೂರ ಇನ್ನೂ ಆಗಿಲ್ಲ, ಮತ್ತೆ ಕಳಿಸ್ಬಿಟ್ರೆ. ಅದಕ್ಕೆ ಹೇಳ ಬಟ್ಟೆ ಇದು ಮಳೆ ಬರ್ತಿದೆ ಶುರುವಾಯಿತು, ಅದ್ರ ಬಟ್ಟೆ ಒಳಗೆ ತಂದ್ಕೊಂಡ್ಬಿಟ್ಟ. ಇದು ಎಂಥ ಅನುಮಾನ? ಇದು ಕಾರಣ ಅನುಮಾನ. ಕಾರಣದಿಂದ ಏನು ಅನುಮಾನ ಮಾಡ್ತಾನೆ? ಕಾರ್ಯದ ಅನುಮಾನ ಮಾಡ್ತಾನೆ. ಆಮೇಲೆ ನೋಡಿ ಸರ್ ಸತ್ತಿದ್ದಾರೆ, ಓ ಅದರಿಂದ ಹೀಗಾಗಿದೆ, ಅದೇನಂತ ಎಂಥ ಅನುಮಾನ? ಅದು ಕಾರ್ಯ ಅನುಮಾನ, ಕಾರ್ಯದಿಂದ ಅನುಮಾನವನ್ನು ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಇಲ್ಲೂ ಕೂಡ ಏನಾಗಿದೆ, ಒಬ್ಬ ನಮಗೆ ವ್ಯಾಪ್ತಿ ಜ್ಞಾನ ಬರಬೇಕು ಫಸ್ಟು. ಬರಲಿಕ್ಕೆ ಏನು ಮಾಡಬೇಕು ಮುಂದಿನ ಪ್ರಶ್ನೆ. ವ್ಯಾಪ್ತಿ ಜ್ಞಾನ ಹೇಗೆ ಬರುತ್ತೆ ಅಂದರೆ, ಭೂಯೋ ಭೂಯೋ ಹಿ ಧೂಮಂ ಪಶ್ಯನ್ ತತ್ರ ಅಗ್ನಿಂ ಪಶ್ಯತಿ. ಧೂಮ ನೋಡ್ದ ಅಗ್ನಿ ನೋಡ್ದ, ಧೂಮ ನೋಡ್ದ ಅಗ್ನಿ ನೋಡ್ದ. ಇಬ್ಬರು ಒಂದಿವಸ ಬಂದರು, ನಮ್ಗೆ ವ್ಯಾಪ್ತಿ ಯೋಚನೆ ಮಾಡೋಕೆ ಹೋಗೋದೇ ಇಲ್ಲ. ಹತ್ತರ್ಥ ಬಂದರು ಅವಾಗ ವ್ಯಾಪ್ತಿ ಶುರುವಾಗುತ್ತೆ. ಯಾವಾಗಲೂ ಬರ್ತೀರಲ್ಲ ಏನಾಗ್ಬೇಕು ನೀವು ಅಂತ ಕೇಳ್ತಾ, ಒಂದ್ಸರಿ ತಿಳಿಸ್ ಬಂದ್ರೆ ಕೇಳೋದಿಲ್ಲ, ಯಾವಾಗಲೂ ಬಂದಾಗ. ಅದಕ್ಕೆ ಭೂಯೋ ಭೂಯೋ ಅಂದ್ರೆ ಏನೋ, ರಿಪೀಟೆಡ್ಲಿ ರಿಪೀಟೆಡ್ಲಿ ಕಾಣ್ತಾ ಹೋದಾಗ ಯೋಚನೆ ಮಾಡ್ತಾನೆ. ಅಗ್ನಿಭಾವಂ ಆಮೇಲೆ ಧೂಮ ನೋಡ್ದ ಅಗ್ನಿ ನೋಡ್ದ, ಧೂಮ ನೋಡ್ದ ಅಗ್ನಿ ನೋಡ್ದ, ಅಗ್ನಿ ಇಲ್ಲ ಧೂಮ ಇರಲೂ ಇಲ್ಲ, ಅದೆಲ್ಲ ಯೋಚನೆ ಮಾಡ್ದ. ತಥೋ ನಿಶ್ಚಿನೋತಿ, ಆಗ ಒಂದು ಕನ್ಕ್ಲೂಷನ್ ಬಂದ. ಏನ್ ಕನ್ಕ್ಲೂಷನ್? ಅದು ಧೂಮಾಗ್ನೋ ಸಾಹಚರ್ಯಾತ್ ಅಷ್ಟೇ ಅವಿನಾಭಾವ ಇತಿ. ಯಾವಾಗಲೂ ಜೊತೆಗಿರೋದ್ರಿಂದ ಇವಕ್ಕೆ ಅವಿನಾಭಾವ ಇದೆ ಅಂದ್ರೆ ಏನು, ವ್ಯಾಪ್ತಿ ಇದೆ ಅಂತ ಅರ್ಥ ಮಾಡ್ಕೊಂಡು. ವ್ಯಾಪ್ತಿ ಇದೆ, ತತ್ವ ನಿಶ್ಚಿನೋತಿ ಧೂಮಾಗ್ನೋ ಸಾಹಚರ್ಯಾತ್ ಅಷ್ಟೇ ಅವಿನಾಭಾವ ಇತಿ. ಗೃಹೀತ ವ್ಯಾಪ್ತಿಶ್ಚ ಪರ್ವತೆ, ಆ ವ್ಯಾಪ್ತಿ ಅರ್ಥ ಆದ್ಮೇಲೆ ಪರ್ವತೆ ಧೂಮಂ ಪಶ್ಯನ್ ತಾಮನುಸ್ಮರತಿ. ಅವೆರಡನ್ನು ಜೊತೆ ನೋಡಿದ್ಕೆ ಸಾಗೋಯ್ತು. ಈಗ ಧೂಮ ಒಂದೇ ನೋಡಿದೆ ಪರ್ವತದಲ್ಲಿ, ತಕ್ಷಣ ಜ್ಞಾಪಕ ಮಾಡ್ಕೊಂಡು ಹಾಗಿದೇನಿರ್ಬೇಕು, ಇಲ್ಲಿ ಬೆಂಕಿ ಇರಬೇಕು. ಯತ್ ಸನ್ನಿಧೌ ಯೋ ದೃಷ್ಟ ಸ ತಸ್ಯ ಸ್ಮಾರಕ ತಾಮನುಸ್ಮರತಿ. ಯಾವುದರ ಜೊತೆ ಯಾವುದನ್ನು ಕಂಡಿರ್ತಾನೋ ಅದನ್ನು ಸ್ಮರಣೆ ತಂದುಕೊಡುತ್ತೆ. ಆದ್ರೆ ಧೂಮ ಯಾವುದು ಸ್ಮರಣೆ ತಂದ್ಕೊಡುತ್ತೆ? ಈಗ ಅಗ್ನಿ ಸ್ಮರಣೆ ತಂದ್ಕೊಡುತ್ತೆ. ಇತಿ ನ್ಯಾಯ ಯತ್ ಸನ್ನಿಧೌ ಯೋ ದೃಷ್ಟ ಸ ತಸ್ಯ ಸ್ಮಾರಕ. ಯಾವುದರ ಸನ್ನಿಧಿಯಲ್ಲಿ ಯಾವುದು ಕಂಡಿರ್ತೇವೋ ಒಂದನ್ನು ಕಂಡಾಗ ಇನ್ನೊಂದನ್ನು ಏನ್ ಮಾಡುತ್ತದ? ಜ್ಞಾಪಕ ಮಾಡಿಕೊಡುತ್ತೆ. ಇತಿ ನ್ಯಾಯಾತ್ ಸ್ಮೃತಿ ವ್ಯಾಪ್ತಿ. ಹೇಳಿ ಅವ್ರ ಯಾಕೆ ಬರಲಿಲ್ಲ ಇವತ್ತು ಅಂತ ಕೇಳ್ತಾರೆ. ನಾಲ್ಕೈದು ಒಟ್ಟಿಗೆ ಬಂದವರು, ಒಂದಿವ್ಸ ಬರದೆ ಹೋಗ್ಬಿಟ್ರೆ ಏನಂತಾರೆ? ಇವತ್ತು ಅವ್ರ ಯಾಕೆ ಬರಲಿಲ್ಲ? ಯಾಕೆ ತಕ್ಷಣ ಜ್ಞಾಪಕ ಬಂತವ್ನಿ? ಯಾಕೆ ಯಾವಾಗ ಜೊತೆಗೆ ಇರ್ತಿದ್ರಿ ಇವತ್ತು ಯಾಕಿಲ್ಲ? ಇದು ಪ್ರಶ್ನೆ. ವ್ಯಾಪ್ತಂ ಧೂಮಂ ಪರ್ವತೆ ಪ್ರತ್ಯಭಿಜಾನಾತಿ ಸ್ಮೃತ ವ್ಯಾಪ್ತಿಶ್ಚ ಅಸ್ಮೃತ ವ್ಯಾಪ್ತಿಶ್ಚ. ವ್ಯಾಪ್ತಿ ಗೊತ್ತಾಗೋದು ಎಷ್ಟು ಇಂಪಾರ್ಟೆಂಟು. ವ್ಯಾಪ್ತಿ ಏನಾಗಬೇಕದು? ಸ್ಮೃತ ವ್ಯಾಪ್ತಿ, ಸ್ಮರಣೆ ಬರಬೇಕು ಆ ಕಾಲಕ್ಕೆ. ವ್ಯಾಪ್ತಂ ಬಹು ಧೂಮಂ ಪರ್ವತೆ ಪ್ರತ್ಯಭಿಜಾನಾತಿ. ವ್ಯಾಪ್ತಂ ಧೂಮಂ ಪರ್ವತೆ ಪ್ರತ್ಯಭಿಜಾನಾತಿ. ವ್ಯಾಪ್ತವಾದ ಧೂಮವನ್ನ ಪರ್ವತದಲ್ಲಿ ನೋಡಿಬಿಟ್ಟು, ಓ ಅದೇ ಒಂದು ಧೂಮ, ಅದರಿಂದ ಇದು ಬೆಂಕಿ ಇರಲೇಬೇಕು ಅಂತ ಗಟ್ಟಿ ಮಾಡಿಕೊಂಡ. ತೇನ ಅಗ್ನಿಯನುಮಿತಿ ರೀತಿ ಯುಕ್ತಂ ಲಕ್ಷಣ ಮಿತಿ. ಅದರಿಂದ ಅಗ್ನಿಯನುಮಿತಿ ಅಂದ್ರೆ ಏನೋ, ಅಗ್ನಿಯ ಬಗ್ಗೆ ಅನುಮಾನದಿಂದ ಬರತಕ್ಕಂಥ ಜ್ಞಾನ ಗೊತ್ತು. ಇದಿಷ್ಟು ಕೂಡ ಪ್ರೋಸೆಸ್ ಇದೆ. ವ್ಯಾಪ್ತಿ ಬರೋದು ಹೇಗೆ, ವ್ಯಾಪ್ತಿನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹೇಗೆ ನಾವು ಕನ್ಕ್ಲೂಷನ್ ಬರ್ತೀವಿ ಎಂಬುದನ್ನೆಲ್ಲ ಕ್ಲೀನಾಗಿ ಹೇಳಿದೆ. ಆದರೆ ವ್ಯಾಪ್ತಿ ಜ್ಞಾನ ಮೊದಲು ತಂದುಕೊಡ್ಬೇಕು ಯಾವಾಗಲೂ ಕೂಡ. ವ್ಯಾಪ್ತಿ ಜ್ಞಾನ ಏನು ತನ್ನೋದು? ದೇವರು ಎಲ್ಲಿ ದೇವರು ಅಂತ ಹೇಳಿದ ಮೇಲೆ ಅವನು ಪ್ರಾಕೃತ ದೇಹ ಇಲ್ಲ, ವ್ಯಾಪ್ತಿ. ಸೊ ಕೃಷ್ಣನಿಗೆ ಬಾಣ ಹೊಡೆದ ರಕ್ತ ಬಂತು ಅಂದ್ರೆ ಏನರ್ಥ? ಚಾನ್ಸೇ ಇಲ್ಲ. ಯಾತಕ್ಕೆ? ಹಾಗೆ ಆಕಾಶಕ್ಕೆ ರಕ್ತ ಬರಬೇಕಷ್ಟೇ. ಈಗ ಹೊಡೆದಾಗ ಆಕಾಶಕ್ಕೆ ರಕ್ತ ಬರುತ್ತಾ? ಬರೋದಿಲ್ಲ. ಅದೇ ರೀತಿ ಕೃಷ್ಣನಿಗೆ ಬರಲಿಲ್ಲ. ಯಾಕೆ? ವಿಷ್ಣುಪಾದ ಕೃಷ್ಣ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಶಾಸ್ತ್ರ ಹೇಳಿದ್ರೆ ಏನು ಮಾಡ್ತೀವಿ ನಾವೀಗ? ಎಷ್ಟೇ ಯಾರೇ ಹೇಳಿದರೂ ಕೂಡ ಸರಿಯಲ್ಲ ಅಂತ ಹೇಳ್ಬಿಡ್ತೀವಿ. ಅಪ್ರಾಕೃತ ದೇಹದವರು ರಕ್ತ ಬರೋ ಸಂಭವ ಇಲ್ಲ. ಭೀಷ್ಮರು ಬಾಣ ಹೊಡೆದ ರಕ್ತ ಬಂತು ಅಂತ ಕೇಳಿದರೆ ನೀವು ಕಂಡಿದ್ದೀರಿ ಹೋದಲ್ಲ, ಅದು ಭ್ರಾಂತಿ ಅಷ್ಟೇ ಹೊರತು ಅಲ್ಲ. ನೀವು ಕಂಡಿದ್ದಿರಬಹುದು, ಶುಕ್ತಿ ಇಲ್ಲ ಅಂತ ಕಾಣಿಸ್ತೀವಿ. ಶುಕ್ತಿ ಇಲ್ಲ ಅಲ್ಲಿ, ಅದು ಇರೋ ರಜತ ಇಲ್ಲ. ಯಾರು ಕಾಣಿಸ್ತೇವೋ ಇಲ್ಲೋ, ಅವನೇನ್ ಮಾಡುವಾಗ ಇಲ್ಲದ್ರೆ ಹ್ಯಾಕ್ ಕಾಣಿಸುತ್ತೆ ಅಂತಾರೆ. ನೀವು ಕಾಣಿಸಿದೆ ಇಲ್ಲ, ಈಗ ಶುಕ್ತಿ ರಜತ ಅಲ್ಲ, ನಿಮ್ಗೇನಂತ ಕಾಣಿಸ್ತದ? ರಜತ ಅಂತ ಕಾಣಿಸ್ತು. ಭ್ರಮೆ ಹೌದಲ್ಲ, ಹಾಗೇನೆ ಕಿಟ್ಟಲ್ಲಿ ರಕ್ತ ಇಲ್ಲ, ರಕ್ತ ಅಂತ ಕಾಣಿಸ್ತು ಅಷ್ಟೇ. ಇದ್ಯಾತಕ್ಕೆ ಕಾಣಿಸ್ತು? ಹೀಗೆ ಕತ್ಲು ಸರಿಯಾಗಿ ಕಾಣಲಿಲ್ಲ ಕಾಣಿಸ್ತು ಅಷ್ಟೇ. ನಿಮಗೂ ಹಾಗೆ ದೇವರು ಸರಿ, ಕತ್ಲು ಅಜ್ಞಾನ ಅದು ಕಾಣಲಿಲ್ಲ ಅಂತ, ಕತ್ಲಿಗೆ ಅಜ್ಞಾನ ಅಂತ ಕರೀತಾ ಇರ್ತಾರೆ, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ. ಜ್ಞಾನ ಬಂದಾಗ ಏನಾಗೋದಿಲ್ಲ, ಏನಾಗೋದಿಲ್ಲ. ಅಷ್ಟು ತಿಳ್ಕೊಂಡ್ರೆ ಇದೆಲ್ಲ ಅಪ್ಲೈ ಮಾಡ್ಕೋಬೇಕು. ಅದನ್ನು ಈ ಧೂಮ್ ಎಕ್ಸಾಂಪಲ್ಸ್ ಅಲ್ಲಿ ಏನು ಮಾಡ್ಕೋಬೇಕು, ನಾವು ಎಲ್ಲೆಲ್ಲಿ ಅಪ್ಲೈ ಮಾಡ್ತೇವೆ ಅಷ್ಟು ಹೇಳಿ ಯೋಚನೆ ಮಾಡಿ ತಿಳ್ಕೊಂಡ್ಬಿಡ್ತೇವೆ ತಕ್ಷಣ. ಅನುಮಿತಿ, ಅನುಮಿತಿಗೆ ಏನಂತ ಹೆಸರು? ಅನುಮಾನಜನ್ಯಂ ಜ್ಞಾನಂ ಅನುಮಿತಿ ಅಷ್ಟೇ. ಅನುಮಾನದಿಂದ ಬರತಕ್ಕಂಥ ಜ್ಞಾನವನ್ನು ಏನಂತ ಕರಿತೇವೆ? ಅನುಮಿತಿ ಅಂತ ಕರಿತೇವೆ. ಇತಿ ಯುಕ್ತಂ ಲಕ್ಷಣ ಮಿತಿ. ಇದರಿಂದ ಲಕ್ಷಣ ಅಂಬೋದು ಏನಾಯಿತು? ಅತ್ಯಂತ ಸರಿಯಾದ ಲಕ್ಷಣ ಅಂತಾಯಿತು. ಯಾವುದು ಲಕ್ಷಣ? ನಿರ್ದೋಷೋಪಪತ್ತಿರ ಅನುಮಾನಂ ಅಂತ ಹೇಳಿದ್ವಲ್ಲ, ಆ ವ್ಯಾಪ್ತಿ ಎಂಥದ್ದದು ಸರಿಯಾದ ಡೆಫಿನೇಷನ್ ಆಗಿದೆ. ಮತ್ತು ಸುಮ್ಮನೆ ಏನು ಮಾಡಿದ್ದವನು? ಯುಕ್ತಿನ ಹೇತುವಿನಿಂದ ಸಾಧ್ಯ ಜ್ಞಾನ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಧೂಮ ನೋಡಿದ್ರೆ ಯಾಕೆ ಜ್ಞಾನ ಬರಲ್ಲ ಅಂತ ಗಲಾಟೆ ಎಬ್ಬಿಸಿದ. ಅದಕ್ಕೆ ಹೇಳ್ತಾರೆ, ನಾವು ಎಲ್ಲಿ ಧೂಮದಿಂದ ವನ್ಯ ಜ್ಞಾನ ಅಂತ ಹೇಳ್ತೇವೋ ಇಷ್ಟೆಲ್ಲ ಮರೆತಿಟ್ಕೊಂಡು ಹೇಳಿರೋರು. ಧೂಮ ಜ್ಞಾನ, ವ್ಯಾಪ್ತಿ ಜ್ಞಾನ, ವ್ಯಾಪ್ತಿಯ ಸ್ಮರಣೆ ಅವೆಲ್ಲ ಬಂದಾಗ ಬರುತ್ತೆ ಅಂತ ಹೇಳಿರೋದ್ರಿಂದ, ಬರೀ ಅದರಿಂದ ಬರುತ್ತೆ ಅಂತ ಹೇಳಿಲ್ಲ. ಅದರಿಂದಾಗಿನೇ ನಿರ್ದೋಷ ಉಪಪತ್ತಿ ಅನುಮಾನಂ ಅನ್ನೋದು ಸರಿಯಾದ ಡೆಫಿನೇಷನ್ ಅಂತ ಪ್ರೂವ್ ಮಾಡಿ. ಅದು ದೊಡ್ಡ ಘಟ್ಟ. ವ್ಯಾಪ್ತಿ ರೂಪಪತ್ತಿ ಮೂಲಂ. ಮತ್ತೆ ಹೇಳಿದೆ, ಸೆಂಟೆನ್ಸಸ್ ಭಾಳ ಸಿಂಪಲ್ ಆಗಿರೋದು. ಮೊಬೈಲ್ ಓದ್ಬೇಕಷ್ಟೇ ನಿಮ್ಮ ಕೆಲಸ. ಮನೇಲಿ ಮತ್ತೆ ಮತ್ತೆ ಓದ್ತಾ ಇದ್ರೆ ವರ್ಡಿನ್ಸೇ ಜ್ಞಾಪಕ ಬರ್ತಾರೆ. ಬರೀ ಅರ್ಥ ಜ್ಞಾಪಕ ಬರೋದಕ್ಕಿಂತ ಸಂಸ್ಕೃತದಲ್ಲಿ ಪದಗಳೇ ಜ್ಞಾಪಕ ಬಂದರೆ ಏನಾಗುತ್ತಾಗ ಆಕ್ಯುರೇಸಿ ಜಾಸ್ತಿ ಆಗುತ್ತೆ. ಅನುಮಿತಿ ಅಂತಕ್ಷಣ ಏನಪ್ಪ ಅನುಮಿತಿ ಅಂದ್ರೆ ಏನಪ್ಪ ಏನ ಹೇಳ್ಬೇಕು ಅದಕ್ಕೆ? ಅನುಮಾನ ಜನ್ಯಂ ಜ್ಞಾನಂ ಅನುಮಿತಿ. ಪ್ರತ್ಯಕ್ಷ ಅಂದ್ರೇನು? ಪ್ರತ್ಯಕ್ಷ ಜ್ಞಾನಂ ಜನ್ಯ ಜ್ಞಾನಂ ಪ್ರತ್ಯಕ್ಷಂ. ಆಮೇಲೆ ಆಗಮಕ್ಕೆ ಏನಂತ ಹೇಳ್ತೇವೆ? ಶಾಬ್ದ ಜ್ಞಾನ. ಆಗಮಕ್ಕೆ ಶಾಬ್ದ ಜ್ಞಾನ ಆಗಮ, ಶಬ್ದದಿಂದ ಬರತಕ್ಕಂಥ ಜ್ಞಾನಕ್ಕೆ ಶಾಬ್ದ ಜ್ಞಾನ ಅಂತ ಕರಿತೇವೆ. ದ್ವಿವಿಧ ಅನುಮಾನಂ, ಅನುಮಾನ ಎರಡು ವಿಧ, ಸ್ವಾರ್ಥಂ ಪರಾರ್ಥಂಚ ಇತಿ. ಅಲ್ಲಿಗೆ ಅನುಮಾನದ ಕ್ಲಾಸಿಫಿಕೇಶನ್, ಈಗ ಅನುಮಾನದ ಕ್ಲಾಸಿಫಿಕೇಶನ್ನು ಅದನ್ನೆಲ್ಲ ನಾಳೆ ಕಂಟಿನ್ಯೂ ಮಾಡೋಣ. ನಮಃ ಪರಸ್ಮೈ ಪುರುಷಾಯ ಭೂಯತೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ.